ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದಲ್ಲೂ ನಮ್ಮ ರಕ್ಷಕನೊಡೆಯನಾಗಿರುವಂಥ ಯೇಸು ಕೃಷ್ಣಂದರು ವಂದನೆಗಳು ಸಲ್ಲಿಸುತ್ತಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವಂದನೆಗಳು. ಅದೇ ಥರ ಈ ಆನ್ಲೈನ್ ಫ್ರೀ ಪರೀಕ್ಷೆಗೆ ನಿಮ್ಮೆಲ್ಲರಿಗೂ ವಂದನೆಗಳು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾರು ಮಾಡಿಲ್ಲ ಅಂತಂದರೆ. ಆಮೇಲೆ ಯಾರು ಹೊಸೊಬ್ಬರು ಕ್ರೈಸ್ತವರು ಯಾರು ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಈ ಒಂದು ವಾಟ್ಸಪ್ ಗ್ರೂಪ್ದು ಕ್ಯೂ ಆರ್ ಕೋಡ್ ಇದೆ ಸ್ಕ್ರೀನಲ್ಲಿ, ಅದನ್ನು ಶೇರ್ ಮಾಡಿ ಅಥವಾ ನನ್ನ ನಂಬರ್ ಶೇರ್ ಮಾಡಿದ್ರೆ ಅದರ ಮುಖಾಂತರ ಅವ್ರು ಏನಾಗ್ಬೋದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ, ಇದುವರೆಗೂ ನಾವು ಸತ್ಯವಿದ್ದಂಥ ಅನೇಕ ಆಳವಾಗಿರೋಂಥ ಮುಖ್ಯವಾದ ವಿಚಾರಗಳನ್ನ ಏನು ಮಾಡ್ತೀರಿ ನಾವು ವಾಕ್ಯದಲ್ಲಿ ಕೇಳ್ತಾ ಬಂದ್ರಿ ಅದರ. ಸೊ ಇವತ್ತೇನು ಮಾಡೋಣ ಅಂತಂದರೆ, ಕಳೆದ ವಾರ ಏನು ನೋಡಿದ್ರಿ ಸಭೆಯ ಒಂದು ಎರಡನೇ ಭಾಗ ನಾವೇನು ಮಾಡಿದ್ರಿ ನೋಡಿದ್ರಿ ಅದರ. ಸಭೆ ಅಂದರೆ ಯಾರಪ್ಪ? ಯೇಸು ಕ್ರಿಸ್ತನಿಗೆ ಬರೀ ವಿಶ್ವಾಸ ಪಡೋರು ವಿಶ್ವಾಸ ಮಾಡೋರು ಮಾತ್ರ ಸಭೆನ ತೊಡಬೇಕಾದ್ರೆ ಇಲ್ಲ, ಆತನ ಹಿಂಬಾಲಿಸೋರೇ ಸಭೆ ಅಂತಂದ್ಬಿಟ್ಟು ಸ್ಪಷ್ಟವಾಗಿ ವಾಕ್ಯದ ಮುಖಾಂತರ ತುಂಬ ಕ್ಲಿಯರಾಗಿ ನಾವೇನು ಮಾಡಿದ್ರಿ ನೋಡಿದ್ರಿ ಅದರ. ಸೊ ವಾಕ್ಯದ ಮುಖಾಂತರ ನೋಡಬೇಕಾದ್ರೆ ನಮ್ಗೆ ಏನಪ್ಪ ಕ್ಲಿಯರಾಗಿ ಗೊತ್ತಾಯಿತು ಅಂತಂದರೆ, ಏನ್ರಿ ವಾಕ್ಯದ ಪ್ರಕಾರ ನಡೆಯೋರು ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯೋರೇ ಏನಾಗಿದ್ದಾರೆ, ಕ್ರಿಸ್ತನ ಒಂದು ಏನರಾಗಿದ್ದಾರೆ, ಶಿಷ್ಯನರಾಗಿದ್ದಾರೆ, ಅವರೇ ನಿಜವಾದ ಕ್ರೈಸ್ತವರಾಗಿದ್ದಾರೆ ಅಂತ ನೋಡಿದ್ರಿ. ಸೊ ಇದರಲ್ಲಿ ಎರಡು ಗ್ರೂಪ್ ಇದೆ ಅಂತ ಕೂಡ ನೋಡಿದ್ರಿ. ಯಾಕಂದ್ರೆ ನಾನು ನಡೀತೀನಿ ಅಂತ ಹೇಳೋದು ಒಂದು, ನಡೆದು ನೋಡ್ಸೋದು ಇನ್ನೊಂದ್ರಿ ಅದರ. ಸೊ ಆ ಒಂದು ಗುಂಪಿನ ಸಂಖ್ಯೆ ಎಷ್ಟಪ್ಪ? ಇದು ಯೇಸು ಕ್ರಿಸ್ತನ ದೇಹಕ್ಕೆ ಬರುವಂತ ಒಂದು ಒಂದು ಗುಂಪಿನ ಒಂದು ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 144,000 ಜನ. ಅವರೇ ಚಿಕ್ಕ ಇಂಟು ಅಂತ ಕೂಡ ನಾವು ಏನು ಮಾಡಿದ್ರಿ ಬಹು ಸ್ಪಷ್ಟವಾಗಿ ನಾವು ಬೈಬಲಲ್ಲಿ ಮಾಡಿದ್ರಿ ನಾವು ನೋಡಿದ್ರಿ ಅದರ. ಅದನ್ನ ನೋಡ್ಬೇಕಾರೆ ಏನ್ರಿ ಇದನ್ನ ಕಳೆದ ವಾರ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ಎಷ್ಟು ಕ್ಲಿಯರ್ ಆಗಿ ಬಂದಿದೆ ಅಂತ ನಾವೇನು ಮಾಡಿದ್ರಿ ನೋಡಿದ್ರಿ ಅದರ. 144,000 ಜನ ಏನ್ರಿ ಅವರು ಝಿಯೋನ್ ಪರ್ವತದ ಮೇಲೆ ನಿಂತಿರೋದನ್ನ ನಾವೇನು ಮಾಡಿದ್ರಿ ನೋಡಿದ್ರು ಅಂತ ನೋಡ್ತೀರಿ ಅದರ. ಈ ಒಂದು 144,000 ಜನನೇ ಕ್ರಿಸ್ತನಿಗೆ, ಅದರ ಝಯಾನ್ ಪರ್ವತ ಅಂತಂದರೆ ಏನ್ರಿ ಮೌಂಟ್ ಝಯಾನ್ ಅಂತ ಹೇಳ್ಬೇಕಾದ್ರೆ ಆತನ ರಾಜ್ಯದ ಆಡಳಿತ ಅಂತ ನೋಡ್ತೀರಿ ಅಲ್ರ. ಹಳೆ ಕಾಲದಲ್ಲಿ ದಾವಿದನು ಯೆರೂಸಲೇಮ್ನಲ್ಲಿ ಏನು ಮಾಡ್ತಿದ್ದ, ಆಳ್ವಿಕೆ ಮಾಡ್ತಾ ಇದ್ದ. ಈ ಯೆರೂಸಲೇಮ್ನಲ್ಲಿ ಒಂದು ಬೆಟ್ಟ ಇತ್ತು ರೀ, ಪರ್ವತ ಇತ್ತು, ಆ ಪರ್ವತದ ಹೆಸರು ಝಯಾನ್ ಪರ್ವತ ಅಂತ. ಆ ಪರ್ವತದ ಮೇಲೇ ದೇವರ ಆಲಯ ಇದ್ದಿದ್ದು, ಆ ಒಂದು ಪರ್ವತದ ಮೇಲೆ ದಾವಿದನ ಅರಮನೆ ಏನಾಗಿದ್ದು, ಅವನ ಸಿಂಹಾಸನ ಇದ್ದಿದ್ದು. ಅದಕ್ಕೆ ಬೈಬಲಲ್ಲಿ ಝಯಾನ್ ಪರ್ವತ ಅಂತಂದರೆ ಹೇಳ್ಬೇಕಾದ್ರೆ ಆತ್ಮಿಕವಾಗಿ ಏನು ಅರ್ಥ ಅಂದರೆ ಆತನ ರಾಜ್ಯದ ಆಡಳಿತ. ಅದಕ್ಕೆ ಏಷ್ಯಾ 2ನೇ ಅಧ್ಯಾಯ ಏನ್ರಿ 2ರಿಂದ 4ಕ್ಕೆ ನೋಡ್ಬೇಕ್ರೆ, ಝಯಾನ್ ಅಂತ ಪರ್ವತದಲ್ಲಿ ಇನ್ಯಾರು ಯುದ್ಧ ಮಾಡೋದಿಲ್ಲ, ಇನ್ನು ಯುದ್ಧಾಭ್ಯಾಸ ಕಲಿಯೋದಿಲ್ಲ ಅಂತ ನಾವು ನೋಡ್ತೀರಿ. ಸೊ ಅಂದರೆ ಆತನ ರಾಜ್ಯದಲ್ಲಿ, ಹಾಗಾದ್ರೆ ಆತನ ರಾಜ್ಯದ ಬಗ್ಗೆ ಏನು ಮಾಡ್ತಾರೆ ಹೇಳ್ತಾರೆ ಅಲ್ಲರ. ಸೊ ಆತನೊಂದಿಗೆ ರಾಜ್ಯಭಾರ ಮಾಡಬೇಕಾದ್ರೆ ಆಡಳಿತ ಮಾಡ್ಬೇಕಾದ್ರೆ ಎಷ್ಟು ಜನ ಇರ್ತಾರಂತೆ ಅಲ್ರ? ಅದೇ 144,000 ಜನ. ಓದ ನೋಡಿರ್ತೀನಿ ದಯವಿಟ್ಟು ಯಾರಾದರೂ, ಪ್ರಕಟಣೆ 14ನೇ ಅಧ್ಯಾಯ 1ರಿಂದ 4, ದಯವಿಟ್ಟು ಓದ್ರಿ ಯಾರಾದರೂ.
ಓದ್ತೀನಿ. ನೋಡಲಾಗಿ ಯಜ್ಞದ ಕುರಿಯಾದ ಆತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 144,000 ಮಂದಿ ಇದ್ದರು.
ನೋಡ್ರ
ಅವರವರ
ಆತನೊಂದಿಗೆ ಆತನ ಕೂಡ ಆತನ ಜೊತೆಗೆ ಅದರ ಅವರು ಶಿರಸ್ಸು ಅವ್ರ ದೇಹದ ಅಂಗಗಳೆಲ್ಲರೂ 144,000 ಇರೋದನ್ನ ಕಂಡ್ರಂತೆ. ನೆಕ್ಸ್ಟ್ ಆಮೇಲೆ
ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು.
ನೋಡ್ರ ಆತನ ಹಣೆ ಮೇಲೆ ಏನು ಬರ್ತಿದೆ ಅಂತೆ, ಆತನ ಹೆಸರು ಆತನ ತಂದೆ ಹೆಸರು ಬರುತ್ತೆ. ಏನಿದು ಹಣೆ ಮೇಲೆ ಬರ್ತಿರೋದು ಅಲ್ರ? ಏನಂತಾರೆ ಕೆಲವು ಜನ ಹೇಳ್ತಾರೆ ಹಣೆ ಬರಹ ಅಂತ ಅಂತ ಅಲ್ರ. ಹಣೆ ಅಂತಂದರೆ ಏನಪ್ಪ ಅಂದರೆ ಜ್ಞಾನ ಬುದ್ಧಿ ತಿಳುವಳಿಕೆ ಅಲ್ವರ. ಅದಕ್ಕೆ ಆತನ ಹಣೆ ಮೇಲೆ ಅಂತಂದರೆ ಅವರ ನೆತ್ತಿ ಮೇಲೆ ಅವರ ಒಂದು ಜ್ಞಾನದಲ್ಲಿ ಅವರ ಬುದ್ಧಿ ತಿಳುವಳಿಕೆಯಲ್ಲಿ ಯಾರ ಹೆಸರು ಬರೆದಿದೆಯಪ್ಪ ಅಂತಂದರೆ ತಂದೆಯ ದೇವರ ಹೆಸರು. ಹೆಸರು ಅಂದರೆ ಏನು ಬೈಬಲಲ್ಲಿ ಅಂತಂದರೆ, ಇದು ನೇರವಾಗಿರುವಂಥ ಹೆಸರಲ್ಲ, ತಲೆ ಮೇಲೆ ಹೆಸರು ಬರ್ಕೊಂಬಿಟ್ಟವ್ರೆ ಅಂತ ಲಿಟರಲ್ ಅಲ್ಲ ರೀ. ಹೆಸರು ಅಂತಂದರೆ ಕ್ಯಾರೆಕ್ಟರ್ ಅಥವಾ ಗುಣ. ಉದಾಹರಣೆಗೆ ಏನ್ರಿ ಇಂಥ ವ್ಯಕ್ತಿ ಸರಿ ಇಲ್ಲ ಅಂತಂದರೆ ಏನರ್ಥ? ಅಂಥ ವ್ಯಕ್ತಿ ಸರಿ ಇಲ್ಲ ಅಂದರೆ ಅವ್ರ ಹೆಸರು ಸರಿ ಇಲ್ಲ ಅಂತ ಅರ್ಥ ಅಲ್ಲ ರೀ ಅಲ್ವರ. ಅಂದರೆ ಆ ವ್ಯಕ್ತಿಯ ಗುಣ ಏನಾಗಿಲ್ಲ, ಸರಿ ಇಲ್ಲ ಅಂತ ಅರ್ಥ ಅಲ್ವರ. ರಾಜು ಸರಿ ಇಲ್ಲ ಅಂದ್ರೆ ಏನರ್ಥ? ರಾಜು ಸರಿ ಇಲ್ಲ ಅಂತಂದರೆ ರಾಜುವ ಸ್ಪೆಲ್ಲಿಂಗು ಸರಿ ಇಲ್ಲ ಅಂತ ಅರ್ಥ ಅಲ್ಲ ರೀ. ಅವರು ಗುಣ ಏನಾಗಿಲ್ಲ, ಸರಿ ಇಲ್ಲ ಅಂತ ಅರ್ಥ. ಅದೇ ಥರ ರಾಜು ತುಂಬ ಒಳ್ಳೆಯವರು ಅಂತ ಏನರ್ಥ? ಏನ್ರಿ ಅವ್ರ ಹೆಸರು ತುಂಬ ಚೆನ್ನಾಗಿದೆ ಅಂತನಾ? ಇಲ್ಲ ರೀ, ಅವ್ರ ಗುಣಗಳೇನಾಗಿದೆ ಚೆನ್ನಾಗಿ ಅಂತ. ಹಂಗಾರೆ ಹೆಸರು ಅಂತಾರೆ ಸತ್ಯವೇದದಲ್ಲಿ ಯಾವಾಗ ಗುಣಗಳಿಗೆ ಏನು ಮಾಡ್ತಾರೆ ಹೇಳ್ತಾರದು ಅಲ್ವರ. ಅದಕ್ಕೆ ಅವರ ಹಣೆ ಮೇಲೆ ದೇವರ ನಾಮ ಕ್ರಿಸ್ತನ ನಾಮ ಏನಾಗಿದೆ ಅಂತೆ, ಅವರ ಗುಣಗಳೆಲ್ಲ ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರಂತೆ. ಹಂಗಾರೆ ಕ್ರಿಸ್ತನ ಸ್ವರೂಪಕ್ಕೆ ಸರಿಯಾಗಿ ಬೆಳೆದಿರೋಂಥ ಒಂದು ಗುಂಪು. ಎಷ್ಟು ಜನಪ್ಪ ಆ ಸಂಖ್ಯೆ ಅಂದರೆ 144,000 ಜನಗಳು ಅಲ್ವರ. ಅವ್ರ ಗುಣಗಳೇನಿತ್ತಂತೆ, ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಓದಿಷ್ಟು 4ನೇ ವಾಕ್ಯದವರೆಗೂ. ಹಾಂ
ಇದಲ್ಲದೆ ಪರಲೋಕದ ಕಡೆಯಿಂದ ಜಲಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇದ್ದ ಶಬ್ದವನ್ನು ಕೇಳಿದೆನು. ನಾನು ಕೇಳಿದ ಆ ಶಬ್ದವು ವೀಣೆಗಳನ್ನು ನುಡಿಸಿಕೊಂಡು ಹಾಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಅವರು ಸಿಂಹಾಸನದ ಮುಂದೆಯೂ ಆ ನಾಲ್ಕು ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕಂಡುಕೊಳ್ಳಲ್ಪಟ್ಟ ಆ 144,000 ಜನರೇ ಹೊರತು ಬೇರೆ ಯಾರು ಆ ಹಾಡನ್ನು ಕಲಿಯಲಾರರು.
ನೋಡ್ರ, ಈ ಒಂದು ಹಾಡನ್ನ 144,000 ಜನ ಮಾತ್ರ ಆಡೋದು ಅಂತ ಹೇಳ್ತಾರೆ. ಇದು ಯಾವುದಪ್ಪ ಹಾಡು ಅಂತಂದ್ರೆ, ಇದೇ ಪ್ರಕಟಣೆ ಪುಸ್ತಕದಲ್ಲಿ 10ನೇ ಅಧ್ಯಾಯದಲ್ಲಿ ಬರ್ತಾರೆ, ಯಜ್ಞದ ಕುರಿಯಾದತನ ಹಾಡು ಮೋಸೆಯ ಹಾಡು ಅಂತ. ಇದು ಯಾವುದು ಮೋಸೆಯ ಹಾಡು? ಯಜ್ಞದ ಕುರಿಯಾದತನ ಅಂದ್ರೆ ಮೋಸೆಗೆ ಹಾಡು ಆಡೋದು ಅಂದ್ರೆ, ಅದು ಬೈಬಲ್ ರೆಕಾರ್ಡ್ ಇದೆ. ಯೇಸು ಕ್ರಿಸ್ತ ಹಾಡಿರೋ ರೆಕಾರ್ಡ್ ಇಲ್ಲಿದೆ ಅಂತಂದ್ರೆ, ಆಡಿದ್ರು ಅಂತ ಕೊಟ್ಟಿದೆ, ಏನು ಆಡಿದ್ರು ಅಂತ ಕೊಟ್ಟಿಲ್ಲ ನಮಗೆ. ಹಂಗಾದ್ರೆ ಏನಪ್ಪ ಇದು ಅಂತಂದ್ರೆ, ನೇರವಾಗಿರೋಂಥ ಹಾಡುಗಳ ಬಗ್ಗೆ ಏನು ಮಾಡ್ತಾರೆ ಹೇಳ್ತಾ ಇಲ್ಲ. ಅದರ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡು ಭಾಗ ಇದೆ. ಇವೆರಡು ಭಾಗಗಳು, ಹಳೆ ಒಡಂಬಡಿಕೆಗೆ ಮೇನ್ ಪಾತ್ರಗಾರ ಯಾರಪ್ಪ ಅಂದರೆ ನಮ್ಮ ಮೋಸೆಸ್. ಇಬ್ರಿಯರು 5ನೇ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ ಹೇಳ್ತಾರಲ್ಲ, ಅದರ ಏನ್ರಿ, ದೇವರ ಒಂದು ಮನೆಯಲ್ಲಿ ಮೋಸೆ ಏನಾಗಿದ್ರಂತೆ, ಸೇವಕಂತರ ನಂಬಿಕಸ್ಥನಾಗಿದ್ರು. ಆದರೆ ಅದೇ ಮನೆಯ ಮೇಲೆ ಕ್ರಿಸ್ತರ ಮಗಂತರ ನಂಬಿಕಸ್ಥನ ಅಂತ, ಇವರಿಬ್ಬರು ಮುಖ್ಯವಾದ ಎರಡು ಪಾತ್ರಗಳ್ರಿ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ. ಇವೆರಡು ಭಾಗಗಳನ್ನ ಒಟ್ಟಾಗಿ ಸೇರಿಸಿ ಹಿಂಪಾಗಿ ಅರ್ಥಭರಿತವಾಗಿ ಏನ್ರಿ ಸತ್ಯಾರ್ಥಗಳನ್ನ ಹಾಡಿನ ರೀತಿಯಲ್ಲಿ ಹಾಡೋದು, ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳೋಂಥದ್ದು ಈ ಸತ್ಯ ಯಾರ ಕೈಯಲ್ಲಿ ಮಾತ್ರ ಸಾರೋದಕ್ಕಾಗೋದು ಅಂದರೆ, 144,000 ಜನ ಕೈಯಲ್ಲಿ ಮಾತ್ರ. ಬೇರೆಯವ್ರ ಕೈಯಲ್ಲಿ ಹಾಡೋದಕ್ಕೇನಾಗಲ್ಲ, ಆಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ರಾಜಿಕೊಂಡಿರ್ಬೇಕ್ರೆ, ಇದು ಹಿಂಪಾದ ಹಾಡು, ಇವರು ಮಾತ್ರ ಹಾಡೋದಕ್ಕೆ ಸಾಧ್ಯ. ಭೂಲೋಕದಿಂದ ಕೊಂಡುಕೊಂಡಲ್ಪಟ್ಟ, ಬರೀ ಇಸ್ರೇಲ್ ಮಾತ್ರ ಅಲ್ಲ, ಇಡೀ ಲೋಕದಲ್ಲಿ ಎಲ್ಲ ಕಡೆಯಿಂದ ಎಂದರೆ ಇವನ್ನ ವಿಮೋಚನೆ ಮಾಡೋರಂತೆ. ನೆಕ್ಸ್ಟ್ ಇಷ್ಟ ಕಂಟಿನ್ಯೂ ಮಾಡಿ ಇಷ್ಟ, ಆಮೇಲೆ ನೆಕ್ಸ್ಟ್. ಹಾಂ
ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ.
ನೋಡ್ರ,
ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು.
ವೆರಿ ಗುಡ್.
ಇವರು
ಒಂದ್ ನಿಮಿಷ ಅದಿಗೆ ನೋಡ್ಬೇಕ್ರೆ, ಇವರು ಏನ್ರಿ ಕನ್ಯೆಯವರು ಅಲ್ವರ, ಆಮೇಲೆ ವಿವಾಹ ಮಾಡಿಕೊಳ್ಳದವರು ಅಲ್ವರ, ಕರೆಕ್ಟ್. ಆ ಸ್ತ್ರೀ ಸಹವಾಸ ಮಲಿನರಾದವರು, ಮಲಿನರಾಗದವರು. ಏನು ಸ್ತ್ರೀ ಸಹವಾಸ ಅಂದ್ರೆ, ಬೈಬಲ್ನಲ್ಲಿ ಇಬ್ರು ಸ್ತ್ರೀ ಇದ್ದಾರೆ, ಒಂದು ಒಳ್ಳೆ ಸ್ತ್ರೀ, ಕೆಟ್ಟ ಸ್ತ್ರೀ. ಒಳ್ಳೆ ಸ್ತ್ರೀನ ಸಭೆಗೆ ಕಂಪೇರ್ ಮಾಡ್ತಾರೆ, ಕೆಟ್ಟ ಸ್ತ್ರೀನ ಸುಳ್ಳು ಸಭೆಗೆ ಕಂಪೇರ್ ಮಾಡ್ತಾರೆ. ಸುಳ್ಳು ಸಭೆಗಳ ಸಂಪರ್ಕ ಇಲ್ದಿರಂಥವ್ರು ಅಲ್ಲ, ದುರ್ಬೋಧನೆಗಳಿಂದ ಮಲಿನರಾಗದವರು ಇವರೇ. ಇವ್ರ ಕನ್ಯೆಗಳು ಎಂಥ ಕನ್ಯೆಗಳು, ಬುದ್ಧಿವಂತ ಕನ್ಯೆಗಳು. ಹೋದನ ದೇವ್ರ ಚಿತ್ತಾರೆ ಮುಂದೆ ಬರೋ ದಿನಗಳಲ್ಲಿ ಅಲ್ವರ, ಕಳವರ ಇದು ನೋಡಿದ್ರಲ್ಲ, ಬುದ್ಧಿ ಇರೋಂಥ ಕನ್ಯೆಗಳು, ಬುದ್ಧಿ ಇಲ್ದಿರೋ ಕನ್ಯೆಗಳು ಅಲ್ವರ. ಆಮೇಲೆ ಇವರು ಯಜ್ಞದ ಕುರಿಯಾದ ಅಥವಾ ಎಲ್ಲಿ ಹೋಗ್ತಾರಲ್ಲಿ ಹಿಂಬಾಲಿಸ್ಕೊಂಡು ಹೋಗ್ತಾರೆ, ಇವರು ಯೇಸು ಕ್ರಿಸ್ತನ ಫೇತ್ಫುಲ್ ಫಾಲೋವರ್ಸ್ ರೀ. ಯಾವುದೇ ಮನುಷ್ಯನ ಪಂಗಡ ಅದರ ಏನ್ರಿ ಒಂದು ಗ್ರೂಪ್ಗಳನ್ನ ಫಾಲೋ ಮಾಡೋಂಥದ್ದಲ್ಲ. ಯಾರು ಇವರು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ಕ್ರಿಸ್ತನ ಬೋಧನೆಗಳನ್ನ ಹಿಂಬಾಲಿಸೋರು ಅಲ್ವರ. ಆಮೇಲೆ ಇಷ್ಟ ಕಂಟಿನ್ಯೂ ಮಾಡಿ ಇಷ್ಟ.
ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕಂಡುಕೊಂಡಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾಗುವರು.
ನೋಡ್ರ ಏನ್ರಿ, ನೋಡಿ ಕ್ಲೀನಾಗಿ ಹೇಳ್ತಾರೆ, ಮನುಷ್ಯರೊಳಗಿಂದ ಕೊಂಡುಕೊಂಡಲ್ಪಟ್ಟವರು, ಬರೀ ಇಸ್ರೇಲಿಂದ ಅಲ್ಲ, ಇಡೀ ಮನುಕುಲದಿಂದ ಕೊಂಡುಕೊಂಡಲ್ಪಟ್ಟಂತ 144,000. ಈ 144,000 ಜನರ ಬಗ್ಗೆ ನಾವೇನ್ ಮಾಡಿದ್ದೋ ನೋಡಿದ್ದೋ ಅಲ್ವರ, ಈ ಒಂದು ಗುಣಲಕ್ಷಣಗಳು ಯಾರಿಗಿರ್ತದೋ ಲೋಕದಲ್ಲಿ ಅವರೆಲ್ಲರೂ ಏನಾಗ್ತಾರೆ, ಯೇಸು ಕ್ರಿಸ್ತನ ಒಂದು ಚಿಕ್ಕ ಹಿಂಡು, ಝಯೋನ್ ಪರ್ವತ ಆಳ್ವಿಕೆ ಮಾಡೋಂಥ ಚಿಕ್ಕ ಹಿಂಡು ಆಗಿರ್ತಾರೆ. ಸರಿ, ಹಾಗಾದ್ರೆ ಏನ್ರಿ ಪರಲೋಕಕ್ಕೆ ಬರೀ 144,000 ಜನ ಮಾತ್ರ ಹೋಗದಾ, ಇವರು ಅಷ್ಟೇನಾ ಇರೋದು? ನೋಡಿ, 144,000 ಜನ ಸಂಖ್ಯೆ ತಗೊಂಡಂತಂದ್ರೆ, ಈ ಸುಮಾರು ಒಂದು 2000 ವರ್ಷದಲ್ಲಿ ಲೆಕ್ಕ ಹಾಕೊಂಡಂತಂದ್ರೆ, 70 ಒಂದು ಮನುಷ್ಯರು ಒಂದು ವರ್ಷಕ್ಕೆ ಬರ್ತಾರೆ. ಅಂದರೆ 6 ಜನ ಒಂದು ತಿಂಗಳಿಗೆ ಆಯ್ಕೆ ಆದಂಗೆ, ಎವ್ರಿ 5 ಡೇಸ್ಗೆ ಒಬ್ರದ್ದು ಏನು ಮಾಡ್ತಾರೆ ದೇವರು ಸೆಲೆಕ್ಷನ್ ಮಾಡ್ತಾರೆ ಅಂತ ಲೆಕ್ಕ ಹಾಕ್ತಾರೆ. ಅದರ ಹಂಗಾದ್ರೆ ಜಸ್ಟ್ ಇಷ್ಟು ಮಾತ್ರನಾ? ನಮಗೆ 144,000 ಜನ ನೋಡೋಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸ್ತದೆ ಸಂಖ್ಯೆ ನೋಡೋದಕ್ಕೆ. ಆದರೆ ಆ್ಯಕ್ಚುಲಿ ನೋಡ್ಬೇಕಾದ್ರೆ, ಇದುವರೆಗೂ ಜಗತ್ತಲ್ಲಿ ಯಾವುದೇ ಒಂದು ಸ್ಥಳ 144,000 ಜನ ಸೇರ್ಸೋಂಥ ಯಾವ ಸ್ಥಳವೂ ಏನಾಗಿಲ್ಲ, ಇಲ್ಲ. ಯಾವ ಸ್ಟೇಡಿಯಮ್ಮು ಇಲ್ಲ, ಇಡೀ ವರ್ಲ್ಡಲ್ಲಿ ಏನಾಗಿಲ್ಲ, ಇಲ್ಲ. ಹಂಗೆ ನೋಡ್ಬೇಕಾದ್ರೆ 144,000 ಜನ ದೊಡ್ಡ ಸಂಖ್ಯೆ. ಸರಿ ಬಾ, ನಾವು ಏನಪ್ಪ ನೋಡಿದ್ರಿ ಈ ಸಭೆ ಅಂತ ಪಾಠದಲ್ಲಿ ಇದುವರೆಗೂ ನೋಡಿದ್ದು ಏನಪ್ಪ ಅಂತಂದರೆ, ಇಲ್ಲಿ ಈ ಸಭೆ ಅಂತ ಎರಡು ಗುಂಪು ಅಂತ ನೋಡಿದ್ರಿ, ಎನ್ ಮತ್ತು ಎಂ ಅಂತ. ಒಂದು ಆಯಲ್ಪಟ್ಟವರು, ಅದರಲ್ಲಿ ಅಪ್ಪಟವಾಗಿ ಮರಣದವರೆಗೂ ನಂಬಿಕಸ್ಥರಿಗಂತ ಗುಂಪು ಎಷ್ಟಪ್ಪ ಅಂತಂದ್ರೆ, ಆ ಚಿಕ್ಕ ಏನಂತ ಬರ್ತೀವಿ ಅದು ಫೇತ್ಫುಲ್ ಕ್ಲಾಸ್ ಆಫ್ ಪೀಪಲ್, ನಂಬಿಕಸ್ಥರು ಅಂತ ಮರಣದವರೆಗೂ ನಂಬಿಕಸ್ಥರಾಗಿರೋ ಅಂತ ನೋಡ್ತಾ ಇದ್ರ. ಸರಿ, ಇವಾಗ ಈ ಚಿಕ್ಕ ಹಿಂಡು ಇದೆಯಲ್ಲ ಅಲ್ವರ, ಬಂದವ್ರು ಎಲ್ಲರೂ ಅದಕ್ಕೆ ಹೋಗಲ್ಲ, ಮತ್ತೆ ಹಿಂದಕ್ಕೆ ಬಿದ್ದೋಗೋರು ಅಥವಾ ಬಲಹೀನತೆಗಳಿಂದ ತನ್ನ ಪ್ರೈಸ್ನ ಕಳ್ಕೊಂಡವ್ರಿಗೆ ಅವ್ರು ಎಲ್ಲಿಗೆ ಹೋಗ್ತಾರೆ ನೋಡಿ. ಇವಾಗ ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡು, ನಿಗೋ ದೇವ್ರೆ ನಾನು ಚಿತ್ತಾನ ಮಾಡ್ತೀನಿ, ನಿನ್ನ ಜೀರಲ್ಲಿ ನಡಿತೀನಿ ಅಂದ್ಬಿಟ್ಟು ಇಷ್ಟೊಂದು ದೊಡ್ಡ ಸಂಖ್ಯೆ ಬರ್ತಾರೆ, ಎಷ್ಟೋ ಲಕ್ಷಾಂತರ ಜನಗಳು ಏನಾಗ್ತಾರೆ ಬರ್ತಾರೆ. ಆದರೆ ಅದರಲ್ಲಿ ಪ್ರೈಸ್ ಇರೋದು ಎಷ್ಟು, 144,000 ಜನ ಮಾತ್ರ. ಸರಿ, ಮಿಗ್ದೋರ್ಗೇನು ಹಂಗಾರೆ, ಅದರ ಮಿಗ್ದೋರು ಏನಾಗ್ತಾರೆ, ಅವ್ರಿಗೇನು ಪುರಸ್ಕಾರ, ಅದರ ಅವ್ರು ಯಾರು, ಅವ್ರ ಬಗ್ಗೆನೇ ಇದೆಯಾ ಬೈಬಲ್, ಅವ್ರು ಎಲ್ಲಿ ಹೋಗ್ತಾರೆ, ಅವ್ರು ತಿರ್ಗಾ ಭೂಲೋಕ ರಕ್ಷಣೆಗೆ ಬರ್ತಾರ ಏನು ಅಂತನ್ಬಿಟ್ಟು ಏನ್ರೀ ಇದನ್ನ ನಾವು ಇವತ್ತು ನೋಡೋಣ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಇದು ಬಿಟ್ಟು ಇನ್ನೊಂದು ಗುಂಪು ಕೂಡ ಇದೆ ರೀ. ಅದರ ಇನ್ನೊಂದು ಗುಂಪು ಏನಪ್ಪಾ ಅಂದರೆ, ಕ್ರಿಸ್ತನ್ಗೆ ಏನಾಗಿರ್ತಾರೆ ಅವರು ನಂಬಿಕಸ್ಥರಾಗಿರ್ತಾರೆ ಅದರ, ಆದರೆ ಮರಣದವರೆಗೂ ನಂಬಿಕಸ್ಥರಾಗಿರೋಂಥ ಲೆವೆಲ್ಗೆ ಏನಾಗಲ್ಲ, ಹೋಗಲ್ಲ ಅದರ. ಏನೇ ಆದರೂ ಸರಿ ಏನ್ರಿ ದೇವ್ರಿಗೆ ಸಾಯವರೆಗೂ ನಂಬಿಕಸ್ಥರಾಗಿಂಥ ಲೆವೆಲ್ ಇರಲ್ಲ. ಅದರಿಂದ ಇವ್ರು ಏನಾಗ್ತಾರೆ ಅಂದರೆ ಆ ಪ್ರೈಸ್ನ ಕಳ್ಕೊಂಬಿಡ್ತಾರೆ ಏನ್ರಿ. ಆ ಚಿಕ್ಕ ಹಿಂಡುಗೆ 144,000 ಪ್ರೈಸ್ ಕಳ್ಕೊಂಬಿಡ್ತಾರೆ, ದಿವ್ಯ ಸ್ವಭಾವನ ಅವ್ರು ಕಳ್ಕೊತಾರೆ, ಕ್ರಿಸ್ತನೊಂದಿಗೆ ಸಿಂಹಾಸನ ಕೂತ್ಕೊಂಡು ಆಳ್ವಿಕೆ ಮಾಡೋಂಥ ಅವಕಾಶ ಏನು ಮಾಡ್ತಾರೆ ಕಳ್ಕೊತಾರೆ. ಆದರೂ ಇವರು ಪರಲೋಕ ರಕ್ಷಣೆ ಏನು ಮಾಡ್ತಾರೆ ಅಂತಾರೆ, ಆ ಒಂದು ಗುಂಪು ಇದೆ ಬೈಬಲ್ಲಿ. ಇವ್ರಿಗೆ ಬೈಬಲಲ್ಲಿ ಹೇಳೋದೇನಪ್ಪ ಅಂದರೆ ದೊಡ್ಡ ಸಮೂಹ ಅಂತ ಹೇಳ್ತಾರೆ. ಎಲ್ಲಿದೆ ವಾಕ್ಯ ಓದಿ ನೋಡಿತೀರಿ, ಪ್ರಕಟಣೆ 7ನೇ ಅಧ್ಯಾಯ 9ನೇ ವಾಕ್ಯ, ಯಾರಾದ್ರು ಓದ್ರಿ ಪ್ರಕಟಣೆ 7ನೇ ಅಧ್ಯಾಯ 9ನೇ ವಾಕ್ಯ.
ಯುಗಳಾದ ಮೇಲೆ ಈಗೋ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆ ಯಜ್ಞದ ಕುರಿಯಾದತನ ಮುಂದೆಯೇ ನಿಂತಿರುವುದನ್ನು ಕಂಡನು. ಅವರು
ನೋಡ್ರ ಇಲ್ಲಿ ಏನ್ ನೋಡ್ತಿದ್ರೆ, ಯಾರಿಂದಲೂ ಎಣಿಸಲಾರದಂತ ಒಂದು ಮಹಾಸಮೂಹವು ಸಿಂಹಾಸನದ ಮುಂದೆ ಯಜ್ಞದ ಕುರಿಯಾದದ ಮುಂದೆ ನಿಂತಿರೋದನ್ನ ಕಂಡೆನು ಅಂತ ಹೇಳ್ತಾರೆ. ಯಾರಿಂದ ಎಣಿಸಲಾಗದಿರಂತ ಒಂದು ದೊಡ್ಡ ಸಮೂಹ ಅಂತ ಹೇಳ್ತಾರೆ. ಇದೇನಪ್ಪ ಇದು, ಯಾರಿಂದ ಎಣಿಸಲಕ್ಕೆ ಆಗದಿರಂತ ಒಂದು ದೊಡ್ಡ ಸಮೂಹ, ಯಾರಿಂದ ಎಣಿಸಕ್ಕಾಗಲ್ಲ, ಇದೊಂದು ದೇವ್ರ ಕೈಲಿ ಎಣಿಸಕ್ಕಾಗಲ್ವ ಅಂದ್ರೆ, ಖಂಡಿತವಾಗೂ ಯಾವ ಮನುಷ್ಯ ಎಣಿಸ್ತಾನೋ ಇಲ್ಲೋ ದೇವ್ರ ಕೈಲಿ ಆಗೇ ಆಗ್ತದ್ರಿ. ಮತ್ತು ಯಾಕೆ ಇದು ಯಾರಿಂದ ಎಣಿಸ್ಲಿಕ್ಕೆ ಆಗದಿರಂತ ಒಂದು ಸಂಖ್ಯೆ ಅಂತ ಕೊಟ್ಟಿದ್ರು ಅಂತಂದರೆ, ದೇವ್ರ ಹತ್ರಕ್ಕೆ ಇಗೋ ದೇವರೇ ನಾನು ನಿನ್ನ ಹೆಜ್ಜೆಜಲ್ಲಿ ನಡಿತೀನಿ ಅಂತಂದ್ಬಿಟ್ಟು ಏನ್ರಿ ಎಷ್ಟು ಜನ ಬರ್ಬೋದು, ಎಷ್ಟು ಜನ ಬೇಕಾ ಬರ್ಬೋದು ರೀ, ಆದರೆ ಪ್ರೈಸ್ ಇರೋದು 144,000 ಮಾತ್ರನೇ. ಅದರ ಎಷ್ಟು ಜನ ಬೇಕಾದ್ರೆ ಓಟ ಹೊಡ್ಬೋದು, ಆದರೆ ಪ್ರೈಸ್ ಗೆಲ್ಲೋದು ಎಷ್ಟು ಜನ ಮಾತ್ರ ಅಂದರೆ 144,000 ಜನನೇ. ಅದರಿಂದ ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಳಕ್ಕೆ ಅಸಂಖ್ಯ ಎಷ್ಟು ಜನ ಬೇಕಾದ್ರೆ ಬರ್ಬೋದು, ಅದಕ್ಕೆ ಲಿಮಿಟೇಷನ್ಸ್ ಏನಿಲ್ಲ, ಇಲ್ಲ ಇಷ್ಟು ಜನನೇ ಬರಬೇಕು ಅಂತೇನಿಲ್ಲ, ಅದಕ್ಕೆ ನಿರ್ಬಂಧನಗಳಿಲ್ಲ, ಎಷ್ಟು ಜನ ಬೇಕಾದ್ರೆ ಬರ್ಬೋದು ರೀ ಅಲ್ವರ. ಆಮೇಲೆ ನೋಡಿ ಮುಂದಕ್ಕೆ ಹೋದ್ ಇಷ್ಟೇ ಕಂಟಿನ್ಯೂ ಮಾಡಿ, ಹಂಗೆ ಏನು ಮಾಡ್ತಾರಂತೆ ಅವರು. ಹಾಂ,
ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು.
ವೆರಿ ಗುಡ್. ನೋಡ ಇವರು ಸಿಂಹಾಸನ ಮುಂದೆ ಯಜ್ಞದ ಕುರಿಯಾದ ಹತ್ರ ಮುಂದೆ ನಿಂತಿರೋದನ್ನ ಕಂಡ್ರಂತೆ ಅಲ್ಲ. ಎಲ್ಲಪ್ಪ ನೋಡಿದ್ರು ಅಂತ ಎಲ್ಲಿದ್ದಾರೆ ಅಂತಂದ್ರೆ, ಸಿಂಹಾಸನದ ಮುಂದೆ ಯಜ್ಞದ ಕುರಿಯಾದ ಹತ್ರ ಮುಂದೆ ಏನಾಗಿದ್ದಾರೆ ಇದಾರಂತೆ ಅಲ್ಲ. ಯಾಕೆ ಸಿಂಹಾಸನ ಮುಂದೆ ಇದ್ದಾರೆ ಅದರ, ಇವಾಗ ಪ್ರೈಸ್ ಗೆದ್ದರೆ ಅದರ ಏನು ಎಲ್ಲಿ ಕೊಡ್ತಾರೆ ಅವಕಾಶ ಅಂತಂದ್ರೆ, ಸಿಂಹಾಸನದ ಪಕ್ಕದಲ್ಲಿ ಕೂತ್ಕೊಳಕ್ಕೆ ಏನು ಮಾಡ್ತೀನಿ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲ. ಇವಾಗ ನಾವು ಓಟ ಓಡಿ ಯೋಗ್ಯವಾಗಿದ್ದು ಓಟ ಮುಗಿಸಿದ್ರೆ ನಮಗೆ ದೇವ್ರು ಕೊಡೋಂಥ ಪ್ರೈಸ್ ಏನು ಅಂತಂದರೆ, ಕ್ರಿಸ್ತನ ಪಕ್ಕದಲ್ಲಿ ಕೂತ್ಕೊಂಡು ಆತನೊಂದಿಗೆ 1,000 ವರ್ಷ ಆಳ್ವಿಕೆ ಮಾಡೋಕ್ಕೆ ನಮ್ಗೆ ಏನು ಮಾಡ್ತಿದ್ದೆ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದಾರೆ ಅಲ್ವಾ. ನೋಡಿ ಪ್ರಕಟಣೆಯಲ್ಲಿ ಓದೋಣ, 3ನೇ ಅಧ್ಯಾಯ 21ನೇ ವಾಕ್ಯ. ರೂಪಾಸಿಟ್ಟು ಓದ್ತೀರಾ ಪ್ರಕಟಣೆ 3:21?
ಹಾ ಬ್ರದರ್, ಓದ್ತೀನಿ ಬ್ರದರ್.
ಹಾಂ, ಓದಿ.
ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು.
ನೋಡ್ರ ಏನಂತ ಹೇಳ್ತಾರೆ ಇಲ್ಲಿ, ನಾನು ಜಯ ಹೊಂದಿ ಎಲ್ಲಿ ಕೂತಿದ್ದೀನಿ, ತಂದೆಯ ಸಿಂಹಾಸನದಲ್ಲಿ ಕೂತಿದ್ದೀನಿ. ಯಾರು ಕ್ರಿಸ್ತಂತರ ಜಯ ಹೊಂದ್ತಾರೋ ಇವ್ರು ಎಲ್ಲರಿಗೂ ಕೊಡ್ತಾರಂತ ಪ್ರೈಸ್ ಏನಪ್ಪ ಅಂದ್ರೆ ಸೇಮ್ ಪ್ರೈಸ್, ತಂದೆಯ ಸಿಂಹಾಸನ ಕೂತ್ಕೊಳಕ್ಕೆ ಒಂದು ಅವಕಾಶ. ಅರೆ ನಾವಿಲ್ಲೇನು ನೋಡ್ತೀರಿ ಪ್ರಕಟಣೆಯಿಂದ ಅಂದರೆ, ಇವರು ಸಿಂಹಾಸನ ಮುಂದೆ ಇದ್ರಂತೆ, ಸಿಂಹಾಸನ ಮೇಲೆ ಕೂತಿಲ್ಲ. ಅಂದರೆ ಏನಪ್ಪ ಅರ್ಥ ಅಂತಂದರೆ, ಸಿಂಹಾಸನ ಮೇಲೆ ಕೂತ್ಕೊಳ್ಳೋಂಥ ಅವಕಾಶನ ಇವರು ಕಳ್ಕೊಂಡಿದ್ದಾರೆ. ಹೇಗೆ ಕಳ್ಕೊಂಡ್ರು? ಪ್ರಕಟಣೆ 3:21 ಏನು ಹೇಳ್ತಾರೆ, ನಾನು ಜಯ ಹೊಂದಿ ತಂದೆಯ ಸಿಂಹಾಸನ ಕೂತಿದ್ದಂಗ್ರಿ. ಯೇಸು ಕ್ರಿಸ್ತನಿಗೆ ತಂದೆಯ ಸಿಂಹಾಸನ ಕೂತ್ಕೊಳ್ಳೋಕೆ ಹೆಂಗೆ ಅವಕಾಶ ಸಿಕ್ತು ಅಂತಂದರೆ, ಸುಮ್ಮನೆ ಹಿಂಗೆಲ್ಲ ರೀ ಮ್ಯಾಜಿಕ್ ಆಗಿ ಏನು ಮಾಡಲಿ ದೇವರು, ಓ ನನ್ನ ಮಗ ಬಂಬಿಡಪ್ಪ ಅವ್ನು ಕೂತ್ಕೊ ಅಂತ ಹೇಳಿಲ್ಲ ರೀ. ಇವ್ರು ಏನು ಮಾಡಂತೆ, ಜಯ ಹೊಂದಿದ್ರಂತೆ. ಏನು ಜಯ ಹೊಂದರು ಅನ್ನೋ ಅರ್ಥ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಇವ್ರ ಜೀವನದಲ್ಲಿ ಎಷ್ಟೋ ಅಡಚಣೆಗಳೇನಾಗಿತ್ತು ಇತ್ತು ಏನೋ. ಯೇಸು ಕ್ರಿಸ್ತನು ದೇವರ ಕುಮಾರ ರೀ, ಅದರ ಎಲ್ಲರಿಗೂ ಒಳ್ಳೇದು ಮಾಡಿದ್ರು, ಎಷ್ಟೋ ಅದ್ಭುತಗಳನ್ನ ಮಾಡಿದ್ರು ಅಲ್ವರ. ಊರೂರಲ್ಲಿ ಏನು ಮಾಡಿದ್ರು ಅವ್ರಿಗೆಲ್ಲರಿಗೂ, ಏನ್ರಿ ಬಂದವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡೋರಿ ಅಲ್ವರ. ಆದರೆ ಅವ್ರ ಜೀವನದಲ್ಲಿ ಕಷ್ಟ ಸಂಕಟ ತೊಂದರೆ ವೇದನೆ ಹಿಂಸೆ ಇರಲಿಲ್ವಾ? ಇತ್ತು ರೀ. ಇವೆಲ್ಲವನ್ನು ಯೇಸು ಕ್ರಿಸ್ತ ಏನು ಮಾಡಿದ್ರು, ಎಲ್ಲ ಸಂತೋಷವಾಗಿ ನಗು ನಗುತ್ತಾ ಏನು ಮಾಡೋ ಅಂದರೆ, ಇವೆಲ್ಲವನ್ನು ಜಯಿಸಿದ್ರು ಅಲ್ವರ. ಆ ಜಿಗುಪ್ಸೆ ಹೊಂದಿ ಬೇಜಾರಾಗಿ, ಅಯ್ಯೋ ಆಗಲ್ಲ ದೇವರೇ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಕಣ್ಣೀರಿಟ್ಟು ಹಂಗೆ ಗುಳೋ ಅಂತ ಹೇಳ್ಕೊಂಡು ಒದ್ದಾಡಿದ್ರ ಇಲ್ಲ ರೀ. ಏನು ಮಾಡೋದು, ಎಲ್ಲವನ್ನು ಏನು ಮಾಡೋ ಅಂತ ಅವರು ಜಯಿಸಿದ್ರು ಅಂತ. ಹೆಂಗೆ ಜಯಿಸಿದ್ರು? ನಾನು ಜಯ ಹೊಂದಿ ಅಂದರೆ ಜೀವನದಲ್ಲಿ ಕಷ್ಟ ಸಂಕಟ ತೊಂದರೆಗಳೆಲ್ಲ ಇರ್ತದ್ರೆ ದೇವ್ರ ಮಕ್ಕಳಿಗೆ ಅಲ್ವರ. ಇದನ್ನೆಲ್ಲ ದೇವರು ಬಿಟ್ಟಿರೋದು ಏನಕ್ಕೆಪ್ಪ ಅಂದರೆ, ನಾವು ಏನ್ರಿ ಜಯ ಹೊಂದ್ತಿರೋ ಇಲ್ಲೋ ಅಂತ ನೋಡೋದಕ್ಕೆ, ನಮ್ಮ ಪರೀಕ್ಷೆಗಾಗಿ ದೇವರು ಬಿಟ್ಟವ್ರಂತೆ. ಇವೆಲ್ಲ ಪರೀಕ್ಷೆಗಳಲ್ಲಿ ನಾವು ಜಯ ಹೊಂದಿ ಏನು ಮಾಡಬೇಕು ಅಂತೆ, ಅವರು ಸಿಂಹಾಸನ ಕೂತ್ಕೊಳಕ್ಕೆ ಯೋಗ್ಯವಾಗಿದ್ದೀರಿ ಅಂತ ದೇವರಿಗೆ ಸಾಧಿಸಿ ನೋಡಿಸ್ಬೇಕು. ಇವೆಲ್ಲ ನಮ್ಗೆ ಎಕ್ಸಾಮು, ಈ ಎಕ್ಸಾಮ್ನ ನಾನು ಪಾಸ್ ಆಗ್ತೀನಿ ಒಳ್ಳೆ ರ್ಯಾಂಕ್ ತೆಗಿತೀನಿ ಅಂತಂದ್ಬಿಟ್ಟು ದೇವ್ರಿಗೆ ಏನು ಮಾಡೋಕೆ ನಾವು ಪ್ರೂವ್ ಮಾಡಿ ನೋಡಿಸ್ಬೇಕ್ರಿ. ಇದಕ್ಕೋಸ್ಕರನೇ ದೇವ್ರು ನಮ್ಗೆ ಏನು ಮಾಡಿರೋದು, ಇವೆಲ್ಲವನ್ನು ಲೋಕದಲ್ಲಿ ಬಿಟ್ಟಿರೋದು. ಅದಕ್ಕೆ ಹೇಳ್ತಾರೆ, ನಾನು ಜಯ ಹೊಂದಿ ತಂದೆಯ ಸಿಂಹಾಸನ ಕೂತಿದ್ದೀನಿ. ಹಾಗೆಯೇ ಜಯ ಹೊಂದಬೇಕು. ಯಾವ ಥರ ಜಯ ಹೊಂದಬೇಕು? ಕ್ರಿಸ್ತನು ಹೇಗೆ ಜಯ ಹೊಂದ್ರೋ ಹಾಗೆಯೇ ಜಯ ಹೊಂದಬೇಕು. ಯಾರಾ ಕ್ರಿಸ್ತನ್ ಹೆಂಗೆ ಜಯ ಹೊಂದ್ರ? ಹಾಂ ಹೆಂಗಪ್ಪ ಜಯ ಹೊಂದ್ರು ಅದರ ಈ ಬಲಿ ಪಿಟ್ಟಿದ ಮೇಲೆ? ಏನ್ರಿ ಬಲಿ ಕೊಡೋರು ಗೊತ್ತಾ ಹೆಂಗೆ ಬಲಿ ಕೊಡೋರಂತೆ? ಹಾಂ ಸುಮ್ಮನೆ ಹಂಗೆ ಬಲಿ ಇಟ್ಬಿಟ್ಟು ಬಿಟ್ಬಿಡೋರ? ಕೇಳಿ ಏನಾಗಿರೋ ಕೆಂಡ ಹಾಕೋರು ನೋಡ್ತೀನಿ, ಬೆಂಕಿ ಹಾಕೊಂಡು ನೋಡ್ತೀನಿ, ಆ ಬೆಂಕಿಯಲ್ಲಿ ಧಗ 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 ಅಂತ ಉರಿಯೋದು ನೋಡಿರ್ತೀನಿ ಅದರ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ನಮ್ಮನ್ನು ದೇವರು ಬೆಳಿಗ್ಗೆ ಎದ್ದಾಗಿಂದ ಹಿಡ್ದು ಸಾಯಂಕಾಲ ಮಲ್ಕೊಳೋ ತನಕ ಏನು ಮಾಡ್ತಾ ಗೊತ್ತಾ, ನಮ್ಮನ್ನು ತೊಗೊಂಡು ಬಲಿ ಬಿಟ್ಟು ಮೇಲೆ ಇಡ್ತಾರೆ. ಬೆಳಿಗ್ಗೆ ಎದ್ದಾಗಿಂದ ನಮ್ಗೆ ಏನು ಮಾಡ್ತಾರೆ, ಒಲೆ ಹಚ್ಚಿಬಿಡ್ತಾರೆ. ಶೋಧನೆಗಳು ಎಲ್ಲ ಕಡೆ ಎಲ್ಲಿ ಹೋದ್ರೂ ಸರಿ, ಕೆಲಸ ಮಾಡೋಂಥ ಸ್ಥಳದಲ್ಲಾಗಲಿ, ನಮ್ಮ ಸಂಬಂಧಿಕರು ನಮ್ಮ ಸ್ನೇಹಿತರುಗಳ ಒಂದು ಏನಿದೆ ಇರೋಂಥ ವಿಚಾರಗಳಾಗಲಿ, ಏನೇನೆಲ್ಲ ಸಾಯಂಕಾಲ ಮಲಗೋ ತನಕ ಎಲ್ಲೆಲ್ಲ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ ಆಗ್ತಿರೋ, ಇವೆಲ್ಲವೂ ನಮಗೊಂದು ಬಲಿ ಪಿಟ್ಟು ಥರ. ಈ ಒಂದು ಶೋಧನೆಗಳಲ್ಲಿ ನಾವು ಯಾವ ಥರ ರಿಯಾಕ್ಟ್ ಆಗ್ತೀರಿ, ಅದ್ರ ಬೇಸಿಸ್ ಮೇಲೆ ನನ್ನ ಬಲಿ ದೇವರಿಗೆ ಯಜ್ಞವಾಗಿ ಪ್ರಿಯವಾಗ್ತಾ ಇದೆಯಾ ಅಥವಾ ಸುಟ್ಟು ಭಸ್ಮ ಆಗಿ ಬೂದಿ ಆಗ್ತಾ ಇದೆಯಾ ಅಂತ ಪ್ರಶ್ನೆ ರೀ. ಅದರ ನಮ್ಮ ಬಲಿ ದೇವರಿಗೆ ಶ್ರೇಷ್ಠವಾಗಿತ್ತು ಅಂತಂತಂದರೆ ಏನಪ್ಪ ಮೀನಿಂಗ್ ಗೊತ್ತಾ? ನಾವೇನು ಮಾಡ್ತಾ ಇದ್ರಿ ಕ್ರಿಸ್ತನ ಥರ, ನಾವೇನು ಮಾಡ್ತಾ ಇದ್ರಿ ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸ್ತಾ ಇದ್ರಿ ಅಲ್ವರ. ಯಾರವರು ಎಫೆಸ್ಯರಿಗೆ ಬಂದಂಥ ಪತ್ರಿಕೆ 5:2 ಗೌತಮ್ ಬುದ್ಧರು ಓದಿ, ಎಫಿಷಿಯನ್ಸ್ 5:2 ಓದಿ, ಎಫಿಷಿಯನ್ಸ್ 5:2.
ಬರೋ ಓದ್ತೀನಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ.
ನೋಡೋಣ ಯೇಸು ಕ್ರಿಸ್ತ ಏನು ಮಾಡ್ದಂತೆ, ಹಾಂ ತನ್ನಂತಾನೇ ಬಂದ್ಬಿಟ್ಟು ದೇವ್ರಿಗೆ ಏನ್ರಿ ಹಾಂ ಒಳ್ಳೆ ಸುಗಂಧ ವಾಸನೆ ಯಜ್ಞವಾಗಿ ಕೊಟ್ರಂತೆ. ತನ್ನಂತಾನೇ ಯಜ್ಞವಾಗಿ ಕೊಡ್ಬೇಕಾದ್ರೆ ಅವು ಒಂದು ಸುವಾಸನೆ ಹೆಂಗಿತ್ತಂತೆ ದೇವ್ರಿಗೆ, ಅದರ ಒಳ್ಳೆ ಸುಗಂಧ ವಾಸನೆ ಆಗಿತ್ತಂತೆ. ನೋಡ್ರ ಕರ್ತನಲ್ಲಿ ಪ್ರೀತಿ ತಗೊಳ್ಳೆ. ಇದೇ ರೀತಿ ನಮ್ಮ ಜೀವಿತದಲ್ಲಿ ರೀ, ನಮ್ಮ ಒಂದು ತ್ಯಾಗ ನಮ್ಮ ಒಂದು ಕ್ರಿಯೆಗಳು ದೇವ್ರಿಗೆ ಮಾಡಬೇಕ್ರೆ ಅದು ನಮ್ಗೆ ತುಂಬ ಕಷ್ಟ ಆಗ್ತದೆ ರೀ, ನಮಗೆ ಸುಡೋಂಥದ್ದಾಗಿರ್ತಾರೆ, ನಮ್ಗೆ ತುಂಬ ವೇದನೆ ಥರ ಆಗಿರ್ತಾರೆ. ಆದರೆ ಇದನ್ನ ಪ್ರಿಯವಾಗಿ ಸಹಿಸಿಕೊಂಡು ಇದು ದೇವರಿಗೆ ಒಂದು ಸುಗಂಧ ವಾಸನೆ ಅಂತ ಬಂದು ಒಪ್ಪಿಸ್ಕೊಟ್ಟಾವಾಗ ಯಾರಿಗೆ ಶ್ಲಾಘ್ಯವಾಗಿದೆ ಅದು? ದೇವರಿಗೆ ಶ್ಲಾಘ್ಯವಾಗಿದೆ. ದೇವ್ರಿಗೆ ಒಳ್ಳೆ ಸುತ್ತರದ ಒಳ್ಳೆ ಕೀರ್ತಿ ಅಂಥದ್ದು ಇದೇ ಜಯ ಹೊಂದೋದು. ಈ ಕೆಲಸನ ಯೇಸು ಕ್ರಿಸ್ತ ಹೆಂಗೆ ಮಾಡಿದ್ರು ಭೂಲೋಕ ಮಾಡ್ಬೇಕಾರೆ? ಸಂತೋಷವಾಗಿ ವಾಲಂಟಿಯರಾಗಿ ಮಾಡಿದ್ರು. ಅದರ ಗೋಣಿಗುಟ್ಟಿ ಬೈಕೊಂಡು ಜಗಳ ಆಡಿಕೊಂಡು ಅದರ ನಂತರ ಜಿಗುಪ್ಸೆಯನ್ನು ಮಾಡಲಿಲ್ಲ ರೀ, ಸ್ವಚಿತ್ತದಿಂದ ತುಂಬ ಸಂತೋಷವಾಗಿ ಮಾಡಿದ್ರು. ಈಗೋ ದೇವರೇ ನಿನ್ನ ಚಿತ್ತವನ್ನು ನಿರ್ವಹಿಸಿದ ಸಂತೋಷ. ಇಬ್ರಿಯರು 1:12 ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ ಹೇಳ್ತಾರೆ, ತನ್ನ ಮುಂದೆ ಇಟ್ಟಿರ್ತ ಸಂತೋಷದಿಂದ ಅವಮಾನವನ್ನು ಲೆಕ್ಕಿಸದೆ ಶಿಲುಬೆಯ ಮಣ್ಣನ್ನು ಅವ್ರು ಸಹಿಸಿಕೊಂಡ್ರು ಅಂತ ಹೇಳ್ತಾರೆ. ಏನು ಸಂತೋಷ ರೀ ಅಲ್ರ, ದೇವರಿಗೆ ಸಂತೋಷ ತರದೆ ಕ್ರಿಸ್ತನ ಸಂತೋಷ ಆಗಿತ್ತು ನೋಡಿರ್ತೀನಿ ಅಂದ್ರ. ಇದು ಜಯ ಹೊಂದೋದು ಕರ್ತನಲ್ಲಿ ಪ್ರೀತನಗಳು. ಅದಕ್ಕೆ ನಮ್ಮ ಜೀವಿತದಲ್ಲಿ ಎಲ್ಲ ಥರ ಬರ್ತಾರ್ರಿ ಇವೆಲ್ಲ ಶೋಧನೆಗಳು. ಹೆಂಗಿರ್ಬೇಕು ಗೊತ್ತಾ, ಪೂರ್ಣ ಜಯಶಾಲಿ ಆಗಿರ್ಬೇಕು. ನೋಡಿ ಓದನ ರೋಮಾಪುರದಲ್ಲಿ 8ನೇ ಅಧ್ಯಾಯ 35ನೇ ವಾಕ್ಯ. ರೋಮಾಪುರದಲ್ಲಿ 8:35.
ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ?
ಹೌದ್ರಿ ಹಂಗೆ.
ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಉಯಿರುಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ.
ನೋಡ್ರ ಏನು, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವರು ಯಾರು? ಕಷ್ಟವೋ ಸಂಕಟವೋ, ಅಂದ್ರೆ ಇವೆಲ್ಲ ಬರ್ತವೆ ಅಂದರ್ಥ. ಕಷ್ಟ, ಸಂಕಟ, ಹಿಂಸೆ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ, ದೇವರೇ ನಾವು ನಿನ್ನ ನಿಮಿತ್ತ ದಿನವೆಲ್ಲ, ನೋಡ್ರಿ ದಿನವೆಲ್ಲ ರೀ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೊಲೆಗೆ ಗುರಿಯಾಗಿದ್ದೇವೆ. ಜನರೆಲ್ಲರೂ ನಮ್ಮನ್ನ ಏನು ಮಾಡ್ದಂತೆ, ಹೆಂಗಂತ ಹೆಂಗಡ್ಸೋಂತೆ, ಕುರಿಗಳ ಥರ, ಕುಯ್ ಕುರಿಗಳಂತ ಏನಂದರೆ ಬಕರಗಳು ಅಂತ ಹೇಳ್ತಾರೆ ಗೊತ್ತಾ ಅದರ, ಆ ಥರ ಕುರಿಗಳ ಥರ ಎಣಿಸ್ತಾ ಇದ್ದಾರೆ ಅದರ ಎಂಬುದಾಗಿ ಬರೆಯುವಂತ ಆಗ್ತದೆ. ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಇವೆಲ್ಲದರಲ್ಲಿ ನಾವು ಹೆಂಗಿದ್ದೀರಂತೆ, ಪೂರ್ಣ ಜೈಶಾಲಿ ಅದರ ಏನ್ರಿ. ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳು ಹೆಂಗಿದ್ದೀರಂತೆ, ಪೂರ್ಣ ಜಯಶಾಲಿ ಅದರ. ದೇವ್ರ ಮೆಟ್ಟಿನ ಪ್ರೀತಿನ ಇವೆಲ್ಲವನ್ನು ಏನು ಮಾಡ್ತಿದ್ದೆ, ದೇವ್ರ ಮಕ್ಕಳು ಜೈಸಂದ್ರೆ ಇದೇ ಚಿಕ್ಕ ಇಂಡು. ಆದರೆ ದೊಡ್ಡ ಸಮೂಹದವರು ಏನ್ರಿ ಜೈಶಾಲಿಗಳು ಆಗೋದಿಲ್ಲ. ಕ್ರಿಸ್ತನ ಹೇಗೆ ಜಯ ಒಂದು ಸಿಂಹಾಸನ ಕೂತ್ಕೊಂಡ್ರು ಆ ಥರ ಇವ್ರಿಗೆ ಜೈಶಾಲಿಗಳಾಗೋದಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇವರು ಎಲ್ಲಪ್ಪ ಇದ್ದಾರೆ ಅಂತಂದರೆ ಸಿಂಹಾಸನದ ಮುಂದೆ ನಿಂತವರೆ, ಸಿಂಹಾಸನ ಮೇಲೆ ಕೂತ್ಕೊಂಡಿಲ್ಲ. ಬರುವಂಥ ಎಲ್ಲ ತೊಂದರೆಗಳನ್ನ ಜಯಿಸೋದಿಕ್ಕೆ ಆಗಲಿಲ್ಲ, ಸೋತೋಗಿದ್ದಾರೆ ಇವರು. ಅಲ್ಲ ಏನ್ರಿ ನಿರಾಸೆ ಆಗಿ ಬಿದ್ದೋಗಿ ಏನಾಗಿದ್ದಾರೆ, ಸೇರ್ತಾಗಿದ್ದಾರೆ ಅಲ್ರ. ಅದಕ್ಕೆ ನೋಡಿ ವಾಕ್ಯ ಪೇತ್ರದಲ್ಲಿ ಓದ್ರಿ, ಯಾವ್ದ್ರು ಬೈಬಲ್ ತೆಗೆದು ಓದ್ರಿ ಅಂತೀನಿ. ಪೇತ್ರದಲ್ಲಿ ಹೇಳ್ತೀನಿ, ಒಂದು ನಿಮಿಷ. 2ನೇ ಪೇತ್ರ 2ನೇ ಅಧ್ಯಾಯ 20ನೇ ವಾಕ್ಯ ಓದ್ರಿಂತೀನಿ. 2ನೇ ಪೇತ್ರ 2ನೇ ಅಧ್ಯಾಯ 20ನೇ ವಾಕ್ಯ.
ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ.
ನೋಡ್ರ ಲೋಕಕ್ಕೆ ಏನ್ರಿ ತಿರ್ಗಾ ಸಿಕ್ಕಿಕೊಂಡು ಸೋತು ಹೋದರೆ ಅಂದ್ರೆ ಏನರ್ಥ, ಇವೆಲ್ಲ ಬರ್ತಾರೆ ಲೋಕದಲ್ಲಿ ಸಿಗಾಕೊಳ್ಳೋ ರೀತಿಲಿ ನಮಗೆ ಶೋಧನೆ ಬರ್ತಾರೆ, ನಾವು ಎದುರಬೇಕಾಗಿಲ್ಲ. ಶೋಧನೆ ಬರ್ತಾರೆ ಬೇಕಾದ್ರೆ ಎದುರು ಬಿಡ್ರಿ, ತಪ್ಪಿಸ್ಕೊಳಕ್ಕೆ ದಾರಿ ಸಿದ್ಧ ಮಾಡ್ತಿದ್ದೆ ಅಂದ್ರೆ ನಂಬಿಕೆ ನಮಗಿರ್ಬೇಕ್ರಿ. ಸೋತೋಗ್ಬಾರ್ದು, ಜಯಿಸ್ಬೇಕು. ಆದರೆ ಈ ದೊಡ್ಡ ಸಮೂಹದವರು ಜಯಿಸೋದನ್ನ ಬಿಟ್ಬಿಡ್ತಾರೆ, ಸೋತೋಗ್ಬಿಡ್ತಾರೆ. ಸೋತೋಗ್ಬಿಟ್ರೆ ಅವರ ಅಂತ್ಯಸ್ಥಿತಿ ಹೆಂಗಿರ್ತದಂತೆ, ಮೊದಲಕ್ಕಿಂತ ಕೆಟ್ಟದಾಗಿರ್ತಾರೆ. ಏನೋ ಮೊದಲು ಪ್ರೈಸ್ ಗೆದ್ದಿರೋರು ಇವಾಗ ಪ್ರೈಸ್ನ ಕಳ್ಕೊತಾರೆ. ಅದಕ್ಕೆ ಎಷ್ಟೋ ವಿಚಾರಗಳು ಬರ್ತದೆ ಅಲ್ವರ. ಮುಖ್ಯವಾಗಿ ಸೈತಾನೆ ಮಾಡ್ತಾರೆ, ನಮ್ಮನ್ನ ಭಯ ಪಡಿಸ್ತಾನೆ ರೀ ಅಲ್ವರ. ನೋಡಿ ಓದನಂತೀನಿ, ಭಯದು ಏನ್ರಿ ಹಬಾಕೂಕ್ 2:15 ಓದಿ. ಹಬಾಕೂಕ್ 2:15 ಓದ್ರಿ ಯಾರಾದರೂ, ಸಾರಿ ಹೀಬ್ರೂಸ್ 2:15 ಕ್ಷಮಿಸಿ, ಹೆಬ್ರೇ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯ ಓದ್ರಿ. ವರಲಕ್ಷ್ಮಿ ಇಷ್ಟ ವಿಶಾಲಾಕ್ಷಿ ಇಷ್ಟ ಓದ್ತೀರಾ? ಹಾಂ ಓದ್ರಿ.
ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು.
ನೋಡ್ರ ಜೀವಮಾನವಲ್ಲ ಏನ್ರಿ, ಎಂಥ ಭಯ ಅಂತೆ, ಮರಣದ ಭಯ, ಮರಣದ ಭಯದ ದೆಸೆಯಿಂದ ಚೇತನೇ ಮಾಡ್ಬಿಟ್ಟಾನೆ. ಇವತ್ತು ಲೋಕದನ್ನೆಲ್ಲ ಗ್ರಿಪ್ಪಲ್ಲಿ ಇಟ್ಕೊಂಡ್ಬಿಟ್ರೆ ಭಯ ಭಯ ಭಯ, ಎಲ್ಲೋದ್ರೂ ಭಯ, ಅಯ್ಯೋ ರೋಡ್ ಹೋದ್ರೆ ಆಕ್ಸಿಡೆಂಟ್ ಆಗ್ಬಿಡ್ತಾನೆ ಭಯ, ಆಫೀಸ್ಗೆ ಹೋದ್ರೆ ಲೇಟಾಗಿ ಹೋದ್ರೆ ಅಯ್ಯೋ ಎಲ್ಲಿ ಕೆಲಸದಿಂದ ಹಾಕ್ಬಾರ್ದು ಭಯ ಅಂತಂದ್ಬಿಟ್ಟು. ಅದ್ರ ಮನೆಗೆ ಲೇಟಾಗಿ ಬರಬಂದ್ಬಿಟ್ರೆ ಎಂಟಿಯಲ್ಲಿ ಬೈತಲೋ ಅಂತ ಭಯ ರೀ, ಬಾಡಿಗೆ ಕಟ್ಟಾಗಿಲ್ಲ ಓನರಲ್ಲಿ ಬೈತಲೋ ಅಂತ ಭಯ, ಎಲ್ಲಿ ನೋಡಿದ್ರು ಭಯ ಭಯ ಭಯ. ಜೀವನ ಪೂರ್ತಿ ಮನುಷ್ಯ ಒಂದು ಭಯದಲ್ಲೇ ಒಂದ್ರಿ. ಸೇತಾನೋ ಈ ಬೈದಲನೇ ಮಾಡ್ಬಿಟ್ಟು ಅಯ್ಯೋ ನೀನು ಸತ್ಯ ಕೇಳ್ತಾ ಇದೀಯಾ, ನೀನು ಕಿರೀಟ ಕಳ್ಕೊಂಡ್ಬಿಡ್ತೀಯಾ, ಯೇಸು ಕ್ರಿಸ್ತು ನಿನ್ ಕೈ ಬಿಟ್ಬಿಟ್ರು, ದೇವ್ರು ನಿಮ್ ಬಿಟ್ಟೋಗ್ಬಿಟ್ಟವ್ರೆ, ನಿನ್ ಪಾಪಿ, ನಿನ್ ದ್ರೋಹಿ, ತುಂಬಾ ದೊಡ್ಡ ಪಾಪ ಮಾಡಿ ಅಂತ ಮಾಡೋದು. ಹಾ, ಮೈಂಡಲ್ಲಿ ಇಲ್ದಿರೋದೆಲ್ಲ ಮಾಡಿಬಿಟ್ಟು ಮೈಂಡ್ ಡಿಸ್ಟರ್ಬ್ ಮಾಡ್ಬಿಡೋದು. ಅದ್ ಹೇಳ್ತಾರ ಮರಣದ ಏನ್ರಿ ಭಯದಿಂದ ಆ ದೇಶದಿಂದ ಎಲ್ಲಾರ್ದು ಏನ್ ಮಾಡೋದಂತೆ, ದಾಸರತ್ಲಿ ಇಟ್ಕೊಳಂತೆ ಸೇತಾನ್. ಅದರ ಇದನ್ನ ಏನ್ ಮಾಡ್ಬೇಕು, ದೇವ್ರ ಮಕ್ಕಳು ಜಯಿಸ್ಬೇಕು. ಚಿಕ್ಕಯಿಂದ ಆದವರು ಏನು ಮಾಡ್ತಾರೆ, ಇದನ್ನ ಜಯಿಸ್ತಾರೆ. ದೊಡ್ಡ ಸಮೂಹದರು ಈ ಭಯದಲ್ಲಿ ಏನು ಎದುರ್ಕೊಂಡು ಏನು ಮಾಡ್ತಾರೆ ಅಂದರೆ, ತಾನು ಕೊಟ್ಟಂಥ ಬಲಿನ ಹಿಂದಕ್ಕೆ ಬಂದ್ಬಿಡ್ತಾರೆ. ಅಂದರೆ ವಾಲಂಟ್ರಿಯಾಗಿ ಇವರು ದೇವರಿಗೆ ತ್ಯಾಗ ಮಾಡಲ್ಲ. ಯಾವಾಗಪ್ಪ ತ್ಯಾಗ ಮಾಡ್ತಾರೆ ಅಂತಂದರೆ, ಯಾವಾಗ ದೇವರು ಇವ್ರ ಹತ್ರ ಬಲವಂತ ಮಾಡ್ತಾರೋ ಆವಾಗ ದೇವ್ರಿಗೆ ಏನು ಮಾಡ್ತಾರೆ, ತ್ಯಾಗ ಮಾಡೋಕ್ಕೆ ಶುರು ಮಾಡ್ತಾರೆ. ನೋಡ್ರಿ ಎರಡಿಗೂ ವ್ಯತ್ಯಾಸ ಇದೆ, ವಾಲಂಟ್ರಿಯಾಗಿ ಮಾಡೋದು ಮತ್ತು ಫೋರ್ಸ್ಫುಲ್ಲಾಗಿ ಮಾಡೋದು. ಅಲ್ಲ ವಾಲಂಟ್ರಿ ಮಾಡೋದ್ರಿ ಅಂದರೆ ತಾವೇ ಖುಷಿ ಖುಷಿಯಾಗಿ ಏನು ಮಾಡೋದು, ಸಂತೋಷ ಮಾಡೋದು, ಇದು ವಾಲಂಟ್ರಿ. ಆದರೆ ಬಲವಂತಾಗಿ ಮಾಡೋದು ಮಾಡೋಕ್ಕೆ ಇಷ್ಟ ಇರಲ್ಲ, ಒತ್ತಡ, ಅಯ್ಯೋ ಬೇರೆ ಏನು ಇಲ್ವಲ್ಲ ಅಂತ ಏನು ಮಾಡೋದು, ಅದು ಮಾಡೋದು. ಅದರ ದೇವ್ರಿಗೂ ಇದು ಇಷ್ಟ ಆಗಲ್ಲ. ಇಂಥ ಬಲಿಗಳು ದೇವ್ರಿಗೆ ಇಷ್ಟ ಆಗಲ್ಲ. ಬಲವಂತದಿಂದ ದೇವ್ರಿಗೆ ಬಲಿಗಳು ಕೊಡೋದು ದೇವ್ರಿಗೇನಿಲ್ಲ, ದೇವ್ರಿಗೆ ಇಷ್ಟ ಇಲ್ಲ. ಸ್ವಚ್ಛತದಿಂದ ಸಂಪೂರ್ಣವಾದ ಮನಸ್ಸಿನ ಏನು ಮಾಡಬೇಕು ದೇವ್ರಿಗೆ ಕೊಡೋದಾಗಿರ್ಬೋದು. ಏನು ಕೊಡಬೇಕು, ದುಡ್ಡಲ್ಲ ರೀ, ದಯವಿಟ್ಟು ಯಾರು ದುಡ್ಡು ಅಂತ ತಿಳ್ಕೊಂಬಿಡಿ. ಕಾಣಿಕೆ ಬಗ್ಗೆ ಒಂದು ಕ್ಲಾಸ್ ಇದೆ ನೋಡೋಣ ಅಲ್ರ, ಏನು ನಮ್ಮ ತಮ್ಮನ್ನು ತಾವೇ ಕೊಡೋಂಥದ್ದು ಬಗ್ಗೆ ಏನು ಮಾಡ್ರಿ, ತುಂಬ ಇಂಪಾರ್ಟೆಂಟ್. ಅದಕ್ಕೆ ಪ್ರಕಟಣೆಯಲ್ಲಿ ನೋಡ್ಬೇಕಾದ್ರೆ ಏನು ನೋಡ್ತೀರಿ ಅಂದರೆ, 7ನೇ ಅಧ್ಯಾಯದಲ್ಲಿ ಇವ್ರು ಎಲ್ಲಿದ್ರಂತೆ, ದೇವರ ಸಿಂಹಾಸನ ಮುಂದೆ ಇದ್ರಂತೆ, ಕೈನಲ್ಲಿ ಖರ್ಜೂರ ಗರಿ ಇಟ್ಕೊಂಡಿದ್ರಂತೆ. ಏನಿದು ಖರ್ಜೂರ ಗರಿ ಅಲ್ರ, ಬಿಳಿ ನಿನ್ನ ತೊಟ್ಕೊಂಡು ಖರ್ಜೂರ ಗರಿ ಇಟ್ಕೊಂಡಿರ್ತೀವಿ. ಏನು ಖರ್ಜೂರ ಗರಿ, ಖರ್ಜೂರ ಗರಿ ಅಂತಂದರೆ ಬೈಬಲನ್ನು ಅರ್ಥ ಇದೆ ರೀ, ಸುಮ್ಮನೆ ಖರ್ಜೂರ ಗರಿ ಇಟ್ಕೊಂಡಿಲ್ಲ, ಅರ್ಥ ಇದೆ. ಖರ್ಜೂರ ಗರಿ ಅಂದರೆ ಹಳೆ ಕಾಲದಲ್ಲಿ ಯಾರೋ ಒಬ್ಬರು ಯುದ್ಧ ಗೆದ್ದ ಅಂತಂದರೆ ಅವ್ರನ್ನ ಏನ್ರಿ ತನ್ನ ರಾಜ್ಯಕ್ಕೆ ಸ್ವಾಗತ ಮಾಡಬೇಕಂತ ರಾಜರುಗಳನ್ನ ಖರ್ಜೂರ ಗರಿ ಇದ್ಬಿಟ್ಟು ಏನು ಮಾಡೋರು, ಸ್ವಾಗತ ಮಾಡೋರು. ಚೆನ್ನಾಗಿ ಅರ್ಥ ಇದೆಯಾ, ದಾವಿದು ಯುದ್ಧ ಗೆದ್ಕೊಂಡು ಬರ್ಬೇಕಾರೆ ಜನಗಳು ಹೆಂಗೆ ಸ್ವಾಗತ ಮಾಡಿದವರು, ಹಾಂ ಸೌಲು 1,000 ಜನ ಸಾಯಿಸಿದ್ರು, ದಾವಿದು 10,000 ಜನ ಸಾಯಿಸಿದ್ರು ಅಂತ ಅಂದ್ಬಿಟ್ಟು ಹೆಂಗೆ ವೆಲ್ಕಮ್ ಮಾಡಿದ್ದೋ, ಖರ್ಜೂರ ಗರಿಗಳಿಟ್ಕೊಂಡು. ಇದೇ ಪ್ರಕಾರ ಯೇಸು ಕ್ರಿಸ್ತು ಯೆರೂಸಲೇಮ್ ಬರ್ತಾರೆ ಗೊತ್ತಾ, ಏನ್ರಿ ಅವಾಗ ಎಲ್ಲ ಜನಗಳು ಯೇಸು ಕ್ರಿಸ್ತನ ಹೆಂಗೆ ಸ್ವಾಗತ ಮಾಡಿದ್ದು, ಹೊಸಾನ ಹೊಸಾನ ಅದರ ಏನ್ರಿ ದಾವಿದನ ಕುಮಾರನಿಗೆ ಹೊಸಾನ ಅಂತ ಅಂದ್ಬಿಟ್ಟು ಖರ್ಜೂರ ಗರಿ ಇಟ್ಬಿಟ್ಟು ಸ್ವಾಗತ ಮಾಡ್ತಾರೆ. ಯಾಕಂದ್ರೆ ದಟ್ ವಾಸ್ ಅ ಸೈನ್ ಆಫ್ ವಿಕ್ಟರಿ, ಜಯ ಹೊಂದಿರೋದಕ್ಕೆ ಏನ್ರಿ ಅದು, ಅದೊಂದು ಸೂಚನೆ. ಓದಿ ನೋಡ್ತೀನಿ, ಯೋಹಾನ 12ನೇ ಅಧ್ಯಾಯ 13 ಮತ್ತು 14. ಯೋಹಾನ 12ನೇ ಅಧ್ಯಾಯ 13 ಮತ್ತು 14. ಗೌತಮ್ ಬತ್ತರ್ ಓದ್ಬೋದಾ?
ಮರುದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಏಸು ಜೆರುಸಲೇಮಿಗೆ ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು, ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು.
ನೋಡ್ರ, ಜಯ ಕರ್ತನ ಹೆಸರಿನಲ್ಲಿ ಬರೋನ್ಗೆ ಆಶೀರ್ವಾದ, ಜಯ. ಇಟ್ ವಾಸ್ ಅ ಸೈನ್ ಆಫ್ ವಿಕ್ಟರಿ. ಹಂಗಾದ್ರೆ ಇವ್ರ ಕೈನಲ್ಲಿ ಖರ್ಜೂರಿಗಳು ಇಟ್ಕೊಂಡವ್ರು ಹೆಂಗೆ ಗೊತ್ತಾ ಮೀನಿಂಗ್, ಅಯ್ಯೋ ನಾವು ಜಯ ಹೊಂದಿದ್ದೀರಪ್ಪ ಅಂತ. ಹೇಗೆ ಜಯ ಹೊಂದವ್ರೆ, ನಾವು ಸ್ವಚಿತ್ತವಾಗಿ ಸಂತೋಷವಾಗಿ ಜಯ ಹೊಂದಿಲ್ಲ, ನಮ್ಮನ್ನ ಕಷ್ಟ ಸಂಕಟ ಹಿಂಸೆಗೆ ಹಾಕ್ಬೇಕಾರೆ ಅವಾಗ ಏನು ಮಾಡಿದ್ರಿ, ನಾವು ಜಯ ಹೊಂದಿದ್ರಿ ಅಲ್ಲರ, ಅದೇ ಡಿಫ್ರೆನ್ಸ್ ರೀ. ಅದಕ್ಕೆ ಕಿರೀಟ ಒಬ್ರಿಗೆ ಸಿಗ್ತದೆ, ಇನ್ನೊಬ್ರಿಗೆ ಕಿರೀಟ ಏನಾಗಲ್ಲ, ಸಿಕ್ಕಲ್ಲ. ಒಬ್ರು ಪ್ರೈಸ್ ಗೆಲ್ತಾ ಇನ್ನೊಬ್ರು ಪ್ರೈಸ್ ಏನು ಮಾಡಲ್ಲ, ಗೆಲ್ಲಲ್ಲ. ಆಮೇಲೆ ನಾವು ಪ್ರಕಟಣೆ ನೋಡ್ಬೇಕು ಏನು ಹೇಳ್ತಾರೆ, ಇವರು ಬಿಳಿ ನಿಲುವಂಗಿಗಳನ್ನ ತಟ್ಕೊಂಡಿದ್ರು ಅಂತ. ಏನಿದು ಬಿಳಿ ನಿಲುವಂಗಿ ಅಲ್ವರ, ಇದೇ ಪ್ರಶ್ನೆ ಅಲ್ಲಿ ಕೇಳ್ತಾರೆ ನೋಡಿ ಪ್ರಕಟಣೆಯಲ್ಲಿ 7ನೇ ಅಧ್ಯಾಯದಲ್ಲಿ 13 ಮತ್ತು 14 ಓದ್ರಿ. ರೆವಲೇಷನ್ 7 ಚಾಪ್ಟರ್ 13 ಆ್ಯಂಡ್ 14 ಓದ್ರಿ. ಏನೋ ಬ್ರದರ್ ಸಿಸ್ಟರ್ಸ್ ಓದಿ.
ಇದನ್ನು ನೋಡಿ ಹಿರಿಯರಲ್ಲಿ
ಹಾಂ
ಒಬ್ಬನು ಬಿಳು ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದರು ಎಂದು ನನ್ನನ್ನು ಕೇಳಲು, ಅಯ್ಯ ನೀನೇ ಬಲ್ಲೆ ಅಂದೆನು. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿಕೊಂಡಿದ್ದಾರೆ.
ನೋಡ್ರ ಇಲ್ಲಿ ಕೂತಿರೋ ಹತ್ರ ನೋಡಿ, ಯಾರಪ್ಪ ಇದು ನಿಲುವಂಗಿ ತೊಡ್ಕೊಂಬಂದವರು, ಯಾರಿವರು ಅಂತ ಪ್ರಶ್ನೆಗಳು. ಇದಕ್ಕೆ ಉತ್ತರ ಅಲ್ಲೇ ಕೊಟ್ಟರು. ಅದಕ್ಕೆ ಹೇಳೋದು ಬೈಬಲ್ಗೆ, ಬೈಬಲ್ ಡಿಕ್ಷನರಿ ಏನಂತ ಉತ್ತರ ಕೊಟ್ಟವರೆ, ಇವರು ಮಹಾಹಿಂಸೆಯಲ್ಲಿ ಯಜ್ಞದ ಕುರಿಯಾದ ತನ್ನ ರಕ್ತದಲ್ಲಿ ಏನು ಮಾಡೋದಂತೆ ಈ ವಸ್ತ್ರ ತೊಳ್ಕೊಂಬಂದವ್ರು. ಯಾಕಂದ್ರೆ ಏನಿದು ನಿಲುವಂಗಿ ಅಲ್ಲ, ಫಸ್ಟ್ ನಿಲುವಂಗಿ ಅರ್ಥ ಮಾಡ್ಕೊಬೇಕು. ತೊಳ್ಕೊಂಡ್ ಬಂದವ್ರು ಅಂದ್ರೆ ಏನರ್ಥ? ಏನೋ ಗಲೀಜಾಗಿದೆ ಅಂತ ಅರ್ಥ. ಹೆಂಗ್ ಗಲೀಜಾಯ್ತು ಅಂತ ನಮ್ಗೆ ಅರ್ಥ ಮಾಡ್ಕೋಬೇಕು. ತೊಳೆದವ್ರು ಅಂದ್ರೆ ಕ್ರಿಸ್ತನ ರಕ್ತದಲ್ಲಿ ಹೆಂಗೆ ತೊಳಿಕ್ ಸಾಧ್ಯ? ಬಿಳಿ ನಿಲುವಂಗಿನ ಕ್ರಿಸ್ತನ್ ರಕ್ತದಲ್ಲಿ ತೊಳೆದ್ರೆ ರಕ್ತದ ಕಲೆ ಆಗ್ಬೇಕು, ಕೆಂಪಗೆ ಇರ್ಬೇಕು. ಇದು ಬಿಳಿಕೆ ಐತಲ್ಲ, ಹೆಂಗೆ ಇದು, ಏನ್ ಅರ್ಥ? ಇದ್ರಲ್ಲಿ ನಮ್ಗೆ ಗೊತ್ತಾಗ್ತಾರೆ ಕ್ಲೀನಾಗಿ, ಇದು ನೇರವಾಗಿರೋ ಭಾಷೆಯಲ್ಲಿ ಆತ್ಮಿಕವಂತ ಒಂದು ಅರ್ಥ ಕೊಡೋಂಥ ಭಾಷೆ. ಅಂದ್ರೆ ಏನಪ್ಪ ಅಂತಂದ್ರೆ, ಬಿಳಿ ನಿಲುವಂಗಿ ಅಂತಂದ್ರೆ ಕ್ರಿಸ್ತನ ಮುಖಾಂತರ ನಮಗೆ ಕೊಟ್ಟಿರ್ತ ದೇವರು ನೀತಿ ವಸ್ತ್ರ. ಕರೆಕ್ಟಾ? ನಮಗೆಲ್ಲ ಚೆನ್ನಾಗಿ ಗೊತ್ತು, ಆದಾಮ್ ಪಾಪ ಮಾಡಿದ ಮೇಲೆ ಅವನ್ನ ದೇವರು ಈಡಿನ ತೊಡೆದು ಹೊರಡೆ ಕಳಿಸ್ತಾರೆ. ಪಾಪ ಮಾಡಿದ ತಕ್ಷಣ ತನ್ನ ಪಾಪನ ಮುಚ್ಕೊಳಕ್ಕೋಸ್ಕರ, ಏನ್ರಿ, ತನ್ನ ಅವಮಾನ ಮುಚ್ಕೊಳಕ್ಕೋಸ್ಕರ ಏನ್ ಮಾಡ್ತಾನೆ, ಆದಾಮು ಖರ್ಜೂರದ್ದು ಸಾರಿ ಅಂಜೂರದ ಮರದ ಎಲೆಗಳನ್ನ ಏನ್ ಮಾಡ್ತಾನೆ, ಅವನು ಧರಿಸ್ಕೊತಾನೆ. ದೇವ್ರು ಏನ್ ಮಾಡ್ತಾರೆ, ಅಂಜೂರದ ಮರದ ಎಲೆಗಳು ಒಣಗೋಗ್ಬಿಡ್ತಾರಪ್ಪ ಅಂತ ಅದಕ್ಕೆ ಕಿತ್ತು ಬಿಸಾಕ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಒಂದು ಏನ್ರಿ ಚರ್ಮದ ಒಂದು ಹೊದಿಕೆ ಏನ್ ಮಾಡ್ತಾರೆ, ಅವನಿಗೆ ಕೊಡ್ತಾರೆ. ಅಲ್ದರ ಅದು ದೇವರು ಅವನು ಪಾಪಗಳನ್ನ, ಅವನು ಹೊಲಸನ್ನ, ಅವನ ಅವಮಾನ ಮುಚ್ಚಕ್ಕೆ ದೇವ್ರು ಕೊಟ್ಟಂತ ಒಂದು ವಸ್ತ್ರ. ಇದೇ ತರ ಲೋಕದಲ್ಲಿ ನಾವೆಲ್ಲರೂ ಏನ್ರಿ ಪಾಪಿಗಳೇ ರೀ, ನಾವೆಲ್ಲರೂ ಬಂದ್ಬಿಟ್ಟು ಹೆಂಗಿದ್ರಿ ದೇವ್ರ ದೃಷ್ಟಿಲಿ, ಹಾ, ಎಲ್ಲ ಬೆತ್ತಲೆ ಆಗಿದ್ರಿ. ನಮ್ಮ ಬಟ್ಟೆಗಳೆಲ್ಲ ದೇವ್ರ ದೃಷ್ಟಿ ಹೆಂಗಿದೆ ಅಂತೆ, ಚಿಂದಿ ಬಟ್ಟೆ ಅಂತೆ. ಅಲ್ದ್ರ ನೋಡಿದ್ವಿ, ಓದೋಣಂತೀನಿ. ಎಲ್ಲಪ್ಪ ಅಂತಂದು ಏಷಾಯದಲ್ಲಿ 64:6, ಗೀತಾ ಅಷ್ಟು ಓದ್ಬೋದಾ? ಏಷಾಯ 64:6.
ಓದ್ತೀನಿ ಫಸ್ಟ್. ನಾವೆಲ್ಲರೂ ಅಶುದ್ಧನ ಹಾಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ. ನಾವೆಲ್ಲರೂ ತರಗೆಲೆಯೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ.
ನೋಡ್ರ ಎಷ್ಟು ಕ್ಲೀನ್ ಆಗೈತೆ ನೋಡ್ತೀರಿ. ನಾವೆಲ್ಲರೂ ನೋಡ್ರೆ ಅಶುದ್ಧನಾಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೆಂಗಿದೆ ಅಂತೆ, ಹೊಲೆಯ ಬಟ್ಟೆ ಅಂತಿದೆ. ಅಲ್ದ್ರ ಎಲ್ಲ ಹೆಂಗಿದೆ ಅಂತೆ, ಎಲ್ಲ ಎಲ್ಲ ಒಣಗೋಗ್ಬಿಟ್ಟೈತೆ ನೋಡ್ತೀರಿ. ಆದಮ್ಗಿತ್ತಲ್ಲ ಒಣಗೋ, ಏನು ಎಲೆ ಏನಾಗುತ್ತೆ, ಎಷ್ಟೊತ್ತು ಇರ್ತಾರೆ ಹೇಳಿ, ಒಣಗೋಗಿ ಉದುರೋಗ್ಬಿಡ್ತದೆ, ಅದರಲ್ಲಿ ಅವಮಾನ ಮುಚ್ಕೊಳಕಾಯ್ತದ. ಅಲ್ದ್ರ ಅದಕ್ಕೆ ಏನು ಮಾಡಿದ್ರು, ಒಂದು ಒಳ್ಳೆ ಬಟ್ಟೆನ ಕೊಟ್ಟರು ದೇವರು, ನಮ್ಮ ಒಳ್ಳೆ ಕೆಲಸಗಳು. ಅದರ ನಾವು ದೇವ್ರ ಸಲ ಆ ಕೆಲಸ ಈ ಕೆಲಸ ಮಾಡ್ತೀವಿ ಗೊತ್ತಾ, ಏನ್ರಿ ಬರ್ತಡೇಗೆ ಒಬ್ಬರಿಗೆ ಊಟ ಕೊಟ್ಬಿಡೋದು, ಬಡ ಮಕ್ಳಿಗೆ ಊಟ ಹಾಕ್ಬಿಡೋದು, ಅನ್ನ ಇಲ್ದಿರೋ ಅನ್ನ ಕೊಡೋಂಥದ್ದು, ದಾಹ ಇರೋ ದಾಹ ಕೊಡೋದು, ವಸ್ತ್ರ ಕೊಟ್ಬಿಡೋದು, ಏನೋ ಸ್ವಲ್ಪ ದುಡ್ಡು ಕೊಟ್ಬಿಡೋದು ಯಾರಿಗಾರ, ಇವೆಲ್ಲ ನಮ್ಗೆ ಕಾಪಾಡ್ಬಿಡ್ತಾರ, ಇವೆಲ್ಲ ನಮ್ಗೆ ರಕ್ಷಿಸ್ತದ? ನೋ ನೋ ನೋ, ಇವೆಲ್ಲ ಬಂದ್ಬಿಟ್ಟು ಚಿಂದಿ ಬಟ್ಟೆ ರೀ, ಕಿತ್ತೋಗಿರೋ ಬಟ್ಟೆ ರೀ. ಈ ಬಟ್ಟೆಯಿಂದ ನಮ್ಮ ಪಾಪಗಳನ್ನ ದೇವ್ರ ದೃಷ್ಟಿಯಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ಮುಚ್ಕೊಳಕ್ಕೆ ಸಾಧ್ಯ ಇಲ್ಲ. ಅದರ ಆ ಬತ್ತಗರಿ ಏನು ಬಟ್ಟೆ ಇದೆ, ಯೇಸು ಕ್ರಿಸ್ತು ಎಂಬುವಂಥ ನೀತಿ ವಸ್ತ್ರ ನಮಗೆ ಕೊಟ್ಟು ನೋಡ್ತೀವಿ. ಇದು ಬಿಳಿ ವಸ್ತ್ರ ಎಲ್ಲಿದೆ, ಏಷಾಯ 61:10 ಏಷಾಯ 61:10. ಓದ್ರಿ ಯಾರೋ ಸಹೋದರ ಸಹೋದರಿಗಳು, ಬಿಂದು ಸಿಸ್ಟರ್ ಓದ್ಬೋದಾ?
ನಾನು ಯಹೋವನಲ್ಲಿ
ಪರಮಾನಂದ ಪಡುವೆನು. ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರವನ್ನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆ ವಧು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದನಲ್ಲ.
ನೋಡ್ರ ರಕ್ಷಣೆ ಎಂಬಂತ ವಸ್ತ್ರ ಅದರ ಉಡಿಸಿ ಧರ್ಮ ಎಂಬಂತ ನಿಲುವಂಗಿನೂ ತೊಡಸಿದನಂತೆ. ಹೇಳಿ, ನಮ್ಮ ರಕ್ಷಣೆ ಯಾರ ಮುಖಾಂತರ ಸಿಕ್ತೋ? ನಮ್ಮ ಸ್ವಂತ ಕ್ರಿಯೆಗಳ ಮುಖಾಂತರ ನಮ್ಮ ರಕ್ಷಣೆ ಬರಕ್ಕೆ ಸಾಧ್ಯನಾ? ರಕ್ಷಣೆ ಬಂದ ಯಾರಿಂದ ಬರ್ಬೇಕು ನಮ್ಗೆ, ಯಾರಿಂದ ಬರೋದು ಹೇಳ್ರಿ? ರಕ್ಷಣೆ ಯೇಸು
ದೇವರಿಂದ,
ಕ್ರಿಸ್ತ.
ದೇವರ ಉಚಿತಾರ್ಥ.
ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತು. ಕರೆಕ್ಟಾ? ಅವರು ಕೊಟ್ಟಂತ ಶ್ರೇಷ್ಠವಂತ ಬಲಿ ಮುಖಾಂತರ ನಮ್ಗೆ ಏನು ಸಿಗ್ತಾರೆ ಇವತ್ತು, ರಕ್ಷಣೆ. ಅದನ್ನೇ ನೀತಿ ವಸ್ತ್ರ ಅಂತ ಹೇಳೋದ್ರಿ. ಈ ನೀತಿ ವಸ್ತ್ರನ ದೇವರು ಯೇಸು ಕ್ರಿಸ್ತ ಮುಖಾಂತರ ಏನು ಮಾಡೋದು ನಮಗೆ ಕೊಟ್ಟವ್ರೆ. ಅದರ ಏಷ್ಯ 1:18 ಹೇಳ್ತಲ್ಲ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಹಿಮದಂತೆ ಬೆಳ್ಳಗೆ ಮಾಡ್ತೀನಿ, ಬೆಳ್ಳಿ ಬೆಳ್ಳಿ ಥರ ಮಾಡ್ತೀನಿ, ಬಿಳಿಯಾಗಿ ಮಾಡ್ತೀನಿ. ಬಿಳಿ ನೀತಿ ವಸ್ತ್ರ ದೇವರು ನಮಗೆ ಕೊಟ್ಟರಂತೆ. ಇಲ್ಲಿದೆ ಪ್ರಕಟಣೆ 19:8 ಓದ್ರಿ, ರೆವಲೇಷನ್ 19:8.
ಪ್ರಕಾಶಮಾನವು ನಿರ್ಮಲವು ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಯಿತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ.
ನೋಡ್ರ ದೇವರ ಜನರ ಸತ್ಕಾರ್ಯಗಳೇ, ನೀತಿ ಕೆಲಸಗಳು ಅಲ್ಲರ. ನೀತಿ ದೇವರ ಜನರ, ದೇವ್ರ ಮಕ್ಕಳಿಗೆ ನೀತಿ ವಸ್ತ್ರನ ಕೊಟ್ಟಾರಂತೆ ನೋಡಿರ್ತೀನಿ. ಅದರ ಈ ನೀತಿ ವಸ್ತ್ರನ ನಾವೇನು ಮಾಡಬೇಕು, ಧರಿಸ್ಕೊಂಡಿರ್ಬೇಕು. ಅದು ಏನರ್ಥ ನೋಡಿ, ಒಂದು ಬಿಳಿ ಶರ್ಟು ಯೇಸು ಕ್ರಿಸ್ತ ಮುಖಾಂತರ ನೀತಿ ವಸ್ತ್ರ ಕೊಟ್ಟಾರ, ಪಾಪನೆಲ್ಲ ಕ್ಷಮಿಸೋರೆ ಅಂತಂದ್ರೆ ಇದನ್ನ ದಿನ ಮೇಂಟೈನ್ ಮಾಡ್ಬೇಕ್ರಿ. ಹೆಂಗೆ ಮೇಂಟೈನ್ ಮಾಡೋದು? ನಾವು ಲೋಕದಲ್ಲಿರ್ಬೇಕಾರೆ ಆವಾಗ ಆವಾಗ ಲೋಕದಲ್ಲಿ ಸ್ವಲ್ಪ ತಪ್ಪುಗಳು ಮಾಡ್ತಾ ಇದ್ದಾರೆ, ಬಲಹೀನತೆಗಳಿಂದ, ಯಾರ ಕೊರತೆಗಳಿಂದ ಏನು ಮಾಡ್ತಾ ಇದೆ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಆಲೋಚನೆಗಳಲ್ಲಿ ಕೆಲವೊಂದು ಏನಾಗ್ತಾರೆ, ಜಾರಿ ಬಿದ್ದಾಗ ಸ್ವಲ್ಪ ತಪ್ಪುಗಳಾಗ್ಬಿಡ್ತಾರೆ. ಅವಾಗ ಏನಾಗ್ತಾರೆ, ಈ ವಸ್ತ್ರದ ಮೇಲೆ ಒಂದೊಂದೇ ಕರೆಗಳು ಬಿಡ್ತಾರೆ, ಪಾಪದ ಕರೆಗಳು ಬಿದ್ದುಬಿಡ್ತಾರೆ. ಈ ಪಾಪದ ಕರೆಗಳನ್ನ ಏನು ಮಾಡಬೇಕು, ಅದನ್ನು ತೊಳ್ಕೊಬೇಕು. ಹಿಂಗೆ ತೊಳೆಯೋದು ಇಮ್ಮಿಡಿಯೇಟ್ ಆಗಿ ಆ ಕ್ಷಣವೇ ಪ್ರಾರ್ಥನೆಗೆ ಹೋಗಿ ಪ್ರಾರ್ಥನೆಯಲ್ಲಿ ಮೊಣಕಾಲು ಮೂರಿ, ಅದರ ದೇವರೇ ನಾನು ಈ ಥರ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನ್ನ ಪಾಪಗಳನ್ನ ಕ್ಷಮಿಸ್ಬಿಡು ದೇವರೇ, ನೀನು ಶ್ರೇಷ್ಠವಂತ ಮಗನಾಗಿರತ್ತೆ ಯೇಸು ಕ್ರಿಸ್ತನ ಅಮ್ಮನಂತ ರಕ್ತ ನನ್ನ ತೊಳೆದು ಬಿಡು, ನನಗೆ ಇದನ್ನು ಜಯಿಸೋದಕ್ಕೆ ನಂಗೆ ಶಕ್ತಿ ಕೊಡು, ನಂಗೆ ಸಹಾಯ ಕೊಡು ಅಂತಂದರೆ, ಆವಾಗ ನಾನು ಶುದ್ಧವಾದ ಮನಸ್ಸಿಂದ ನಾನು ಬೇಕು ಅಂತ ಪಾಪ ಮಾಡಿಲ್ಲ ಅಂತ ದೇವ್ರಿಗೆ ನಾನು ನೋಡಿಸ್ತಾ ಇದ್ದೀನಿ, ಇದನ್ನು ಜಯಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ದೇವ್ರೆ ಅಂತ ದೇವ್ರ ಏನು ಮಾಡ್ತೇನೆ ನಾನು ನೋಡ್ಸ್ಕೊತಾ ಇದ್ದೀನಿ. ಆವಾಗ ದೇವ್ರು ಏನು ಮಾಡ್ತಾರೆ, ನಮ್ಮ ಪ್ರಾರ್ಥನೆ ಕೇಳಿಬಿಟ್ಟು ಆ ಪಾಪನ ಏನು ಮಾಡ್ತಾರೆ, ತೊಳಿತಾರೆ, ನಮ್ಗೆ ಇನ್ನೊಂದು ಅವಕಾಶ ಕೊಡ್ತಾರೆ ದೇವರಲ್ಲಿ ಬೆಳೆಯೋದಕ್ಕೆ ಅಲ್ವರಾ. ಈ ಕೆಲಸ ಚಿಕ್ಕ ಹೆಂಡು ಪ್ರತಿ ಕ್ಷಣ ಮಾಡ್ತಾರೆ, ಒಂದೊಂದು ಕ್ಷಣದಲ್ಲಿ ಮಿಸ್ಟೇಕ್ ಮಾಡಿದ ತಕ್ಷಣ ಆ ಕ್ಷಣದಲ್ಲಿ ಆ ಮೂಮೆಂಟಲ್ಲಿ ತಮ್ಮ ಎಲ್ಲ ಒಂದು ಎಂತಾರೆ ಕೊಳೆಗಳನ್ನ ಆ ಮೂಮೆಂಟೇ ತೊಳ್ಕೊಂಡ್ಬಿಡ್ತಾರೆ. ಅದರ ಅದೇ ದೊಡ್ಡ ಸುಮುವ ಅವ್ರ ವಸ್ತ್ರ ಏನಾಗಿದೆ ಅಂತೆ, ಗಲೀಜಾಗಿದೆ, ಅದರಿಂದ ಯಜ್ಞದ ಕುರಿಯಾದ ತನ್ನ ರಕ್ತದಿಂದ ಮಹಾಹಿಂಸೆಯಲ್ಲೇ ಹೋಗಿ ಮಾಡೋದು ಇವರು ತೊಳ್ಕೊಂಬಂದ್ರು. ಯಾಕೆ ಹಂಗೆ ತೊಳಿಬೋದಾಗಿತ್ತಲ್ವ, ಹಂಗೆ ತೊಳೆದಿಲ್ವಲ್ಲ, ಪ್ರಾಬ್ಲಮ್ ಅದೇ ರೀ. ಅವಾಗ ತಿಂದು ಅವಾಗ ತಕೊಂಡು ಕೊಟ್ಬಿಟ್ಟು ಲೆಕ್ಕ ಚಿಕ್ಕ ಮಾಡಿದರೆ ಸಾಲ್ವ್ ಆಗಿರೋದು. ಏನಾಗೋಯ್ತು ಅಂದರೆ ಪಾಪದ ಮೇಲೆ ಪಾಪ, ಪಾಪದ ಮೇಲೆ ಪಾಪ, ಕರೆಗಳ ಮೇಲೆ ಕರೆ, ಕರೆಗಳ ಮೇಲೆ ಕರೆ ಬೇರಿದ್ದಾಗ ಈ ಬಿಳಿ ನಿಲುವಂಗೆ ಏನಾಗೋಯ್ತು, ಎಲ್ಲ ಬಂದ್ಬಿಟ್ಟು ಕಾಕಿ ಬಟ್ಟೆ ಥರ ಆಗೋಯ್ತು ರೀ, ಅಂದ್ರೆ ಫುಲ್ ಗಲೀಜಾಗಿ ಹೋಯ್ತು ರೀ, ಗಲೀಜು ಅಳಕ್ಕಾಗಿರೋಂಥ ಒಂದು ಏನಂತಾರೆ ಒಂದು ಚಿಂದಿ ಬಟ್ಟೆ ಥರ ಆಗೋಯ್ತು ರೀ. ಇವಾಗ ಇದನ್ನು ಈ ಥರ ನೀತಿ ವಸ್ತ್ರ ಇಟ್ಕೊಂಡ್ರೆ ನಾವು ಪರಲೋಕ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವ್ರು ಏನು ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಾ, ಈ ಬಟ್ಟೆನ ಒಗೆಯೋದಕ್ಕೆ ಕಳಿಸ್ತಾರೆ. ಹೆಂಗೆ ಕಳಿಸ್ತಾರೆ, ನಮ್ಮ ಬಟ್ಟೆ ಗಲೀಜಾದರೆ ನಾವು ಎಲ್ಲಿ ಕೊಡ್ತೀರಿ, ಧೋಬಿಗೆ ಕೊಡ್ತೀರಿ. ಏನಪ್ಪ ಅಯ್ಯೋ ನಮ್ಮ ಮನೆ ಕ್ಲೀನ್ ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಲಿ, ನೀವೇ ಮಾಡಿ ಕ್ಲೀನ್ ಮಾಡಿಕೊಡಿ ಅಂತ. ಅವ್ನು ಹೆಂಗೆ ಕ್ಲೀನ್ ಮಾಡ್ತಾನೆ, ಧೋಬಿ ಗಟ್ಟಲ್ಲಿ ಕೊಟ್ಟ ಅಂತಂದರೆ ಆ ಬಟ್ಟೆನ ಹಾಕಿ ಒದ್ದಿ ವಾಷಿಂಗ್ ಸೋಡಾ ಹಾಕಿ ಕೆಮಿಕಲ್ಸ್ ಹಾಕಿ ಎತ್ತೆತ್ತೆತ್ತೆತ್ ಒಗಿತಾ ನೋಡಿರ್ತೀನಿ, ಎತ್ತೆತ್ತೆತ್ ಒಗೆದಾವಾಗ ಚೆನ್ನಾಗಿ ತೆಗ್ದಾವಾಗ ಏನಾಗ್ತಾರೆ ಹೇಳ್ರಲ್ಲ, ಎಲ್ಲ ಗಲೀಜು ಕಿತ್ಕೊಂಡು ಬಂದ್ಬಿಡ್ತಾರೆ. ಇದೇ ಮಹಾಹಿಂಸೆಗೊಳಗಾಗ್ತಾರೆ ಅಂತಂದರೆ ಇಂಥವ್ರ ಜೀವಿತದಲ್ಲಿ ಮಹಾಹಿಂಸೆ, ಮಹಾ ತೊಂದರೆ, ಮಹಾ ವಿಪತ್ತುಗಳಿಗೆ ಏನು ಮಾಡ್ತಾರೆ, ದೇವರವ್ರನ್ನ ಒಳಪಡಿಸ್ತಾರೆ ಅಲ್ವಾರ. ಅದರಲ್ಲಿ ಇವ್ರ ವಸ್ತ್ರ ಇವರೆಲ್ಲ ತಪ್ಪುಗಳು ಮಾಡೋದು ಎಲ್ಲವನ್ನು ತೊಳೆದಕ್ಕೆ ಏನು ಮಾಡ್ತಾರೆ, ದೇವರವ್ರಿಗೆ ಅವಕಾಶ ಕೊಡ್ತಾರೆ ಅಲ್ವಾರ. ಎಲ್ಲಿದೆ ವಾಕ್ಯ ಓದಿಂತೀನಿ, ಮಲಾಖಿ 3:2-3, ಮಲಾಖಿ 3:2-3, ನಮ್ಮ ಗೌತಮ್ ಬುದ್ಧರ್ ಅಥವಾ ಬಿಂದು ಸಿಸ್ಟರ್ ಓದ್ಬೋದಾ? ಸರಿ ಓಕೆ, ವಿಶಾಲಾಕ್ಷಿ ಸಿಸ್ಟರ್ ಓದ್ತೀರಾ?
ಆತನು ಬರುವ ದಿನವನ್ನು ಯಾರು ತಾಳಾರು? ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು? ಆತನು ಅಕ್ಕಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ. ಬೆಳ್ಳಿಯನ್ನು ಶೋಧಿಸುವ ಅಕ್ಕಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶೋಧಿಸಿ ಬೆಳ್ಳಿ ಬಂಗಾರಗಳನ್ನು ಎಂಬಂತೆ ಶುದ್ಧೀಕರಿಸುವನು. ಅವರು ಸದ್ಧರ್ಮಿಗಳಾಗಿ ಯಹೋವನಿಗೆ ನೈವೇದ್ಯಗಳನ್ನು ತಂದೊಪ್ಪಿಸುವರು.
ನೋಡ್ರ ಏನ್ ಮಾಡ್ತಂತೆ, ಆತನ ಬರುವ ದಿನವನ್ನು ಯಾರು ತಾಳೋರು, ಹೊರಗಿದ್ರಂತೆ. ಹ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಿಗಳೇ, ಅವರು ಕಾಣಿಸ್ಕೊಂಡ್ಬೇಕಾರೆ ಹೆಂಗಿರ್ತಾರಂತೆ ಅದರ ಅಕ್ಕ ಸಾಲಿಗನ ಏನ್ರಿ ಬೆಂಕಿಗೂ ಅಗಸನ ಚೌಳಿಗೂ ಏನು ಆಗ ಅಕ್ಕ ಸಾಲಿಗನ ಬೆಂಕಿಗೆ ಅಂತಂದರೆ ರಿಫೈನೈಸ್ ಫೈರ್, ಈ ಚಿನ್ನನ ಪ್ಯೂರಿಫೈ ಮಾಡಲ್ಲ ಅಂದರೆ ಗೋಲ್ಡ್ ಸ್ಮಿತ್ತು ಆ ಥರ ಇರ್ತಾರಂತೆ ರೀ ಅಲ್ಲರ. ಅದು ಆಮೇಲೆ ನೋಡೋಣ, ಅದಕ್ಕಿಂತ ಮುಂಚೆ ಹೇಳ್ತಾರೆ ಅಗಸನ ಚೌಳಿ ವಾಷಿಂಗ್ ಸೋಡಾ ಅಂತ ಹೇಳ್ತಾರೆ ಅಲ್ಲ, ಅಗಸ ಹಿಂಗೆ ಎತ್ತೆ ತೊಗಿತಾನೆ ಅದರ ಪ್ಯೂರಿಫೈ ಮಾಡ್ತಾರಲ್ಲ, ಏನಕ್ಕೆ ಸೋಡಾ ಹಾಕೋದು, ವಾಷಿಂಗ್ ಸೋಡಾ ಹಾಕೋದು, ಎಲ್ಲ ಕಿತ್ಕೊಂಡು ಹೋಗ್ಬಿಡಿ ಅಂತ. ಅದೇ ಥರ ಏನ್ರಿ ನಮ್ಮಲ್ಲಿರೋಂಥದ್ದು ಎಲ್ಲವನ್ನು ಕಿತ್ತಾಕೋದು ಯೇಸು ಕ್ರಿಸ್ತ ಮಾಡ್ತಾರೆ ಜೀವನದಲ್ಲಿ ಅಂತ ಏನ್ರಿ ಶೋಧನೆಗಳ ಮುಖಾಂತರ ಮಾಡ್ತಾರೆ, ಎಲ್ಲವನ್ನು ಕೆಟ್ಟು ಬಿಟ್ಟು ಬರೋಕ್ಕೆ, ಕೆಟ್ಟದನ್ನ ಬಿಟ್ಟು ಕ್ರಿಸ್ತನ ಕಡೆ ಬರೋಕ್ಕೆ ಏನು ಮಾಡ್ತಾರೆ ನಮಗೆ ಸಹಾಯ ಮಾಡ್ತಾರೆ. ಆದರೆ ಇಟ್ ವಿಲ್ ಬಿ ಟೂ ಲೇಟ್, ಅಷ್ಟೊತ್ತಿಗೆ ಆಲ್ರೆಡಿ ಏನಾಗುತ್ತೆ ಕಾಲ ತುಂಬ ಮಿಂಚೋಗಿರ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ ಇಂಥವ್ರು ಏನ್ರಿ, ಇವ್ರ ಜೀವನದಲ್ಲಿ ದೇವರು ಅವ್ರನ್ನ ಮಹಾಹಿಂಸೆಗೆ ಏನು ಮಾಡ್ತಾರೆ ಒಳ ಮಾಡ್ತಾರೆ ಆ ಜೀವನದ ಅಂತ್ಯಗಳಲ್ಲಿ. ಯಾಕೆ ಅಂತಂದರೆ ಅವರು ಲೋಕದ ಮೇಲೆ ಮತ್ತು ಯಾವ ವಸ್ತುಗಳ ಮೇಲೆ, ಈ ಲೋಕದ ದ್ರವ್ಯಗಳ ಮೇಲೆ ಆಸೆ ಇಟ್ಟಿದ್ರೋ ಆ ಮನಸ್ಸನ್ನ ಅದೆಲ್ಲ ಕಿತ್ತಿ ದೇವ್ರ ಕಡೆಗೆ ಏನಾಗಬೇಕು ಬರಬೇಕು ಅಂತ ಉದ್ದೇಶದಿಂದ, ವಸ್ತ್ರನ ಶುದ್ಧವಾಗಿಡಲಿಂದ ಉದ್ದೇಶದಿಂದನೇ ದೇವ್ರ ಹತ್ರ ಮಾಡ್ತಾರೆ. ಯಾಕಂದರೆ ಈ ಒಂದು ಗಲೀಜಾಗಿರುವಂಥ ವಸ್ತ್ರದಲ್ಲಿ ಪರಲೋಕಕ್ಕೆ ಹೋಗೋಕೆ ಇಲ್ಲ, ಸಾಧ್ಯನೇ ಇಲ್ಲ. ದೇವರಿಗೇನಂತೆ, ಪರಿಶುದ್ಧನು 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 ಅತಿ ಪರಿಶುದ್ಧನು, ಆತ ಸನ್ನಿಧಾನದಲ್ಲಿ ಏನ್ರಿ ಒಂದೇ ಒಂದು ಕರೆ ಇರೋರು ಯಾರು ನಿಂತ್ಕೊಳಕ್ಕೆ ಸಾಧ್ಯ ಇಲ್ಲ ರೀ. ಶುದ್ಧವಾಗಲೇಬೇಕು, ನೀವು ಸ್ವಚಿತ್ತವಾಗಿ ಶುದ್ಧವಾದರೆ ಸಂತೋಷ, ಪ್ರೈಸ್ ಗೆಲ್ತೀರಾ. ಬಲವಂತವಾಗಿ ಶುದ್ಧವಾದರೆ ಪರಲೋಕ ರಕ್ಷಣೆಗೆ ಹೋಗ್ತೀರಾ, ಆದರೆ ಚಿಕ್ಕ ಹಿಂಡ ದೈವಿಕ ಸ್ವಭಾವ ಕಳ್ಕೊಂತೀರಾ. ಇನ್ನೊಂದು ವಾಕ್ಯ ಅವ್ರು ಇಂತೀನಿ ಅಂತಾರೆ, ಅಗಸನ ಏನ್ರಿ ಚೌಳಿಗೋ, ಆಮೇಲೆ ಅಕ್ಕ ಸಾಲಿಗನ ಬೆಂಕಿಗೂ ಅಲ್ಲರ. ಅಕ್ಕ ಸಾಲಿನ ಬೆಂಕಿ ಅಂತಂದೇನು, ರಿಫೈನ್ ಆಸ್ ಫಯರ್. ಓದಮ್ಮ ಇದ್ರ ಬಗ್ಗೆ ಎಲ್ಲಿ ಅಂದರೆ ಒಂದನೇ ಕುರಿತ ಮೂರನೇ ಅಧ್ಯಾಯ 11-15. ಗೌತಮ್ ಬದರ್ ಓದ್ಬೋದಾ?
ಓದ್ತೀನಿ ಬ್ರದರ್. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರೂ ಹಾಕಲಾರರಷ್ಟೇ. ಆ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು.
ಒಂದು ನಿಮಿಷ, ಇದೇ ಹೇಳ್ತಾರೆ ಕ್ರಿಸ್ತನ ಅಸ್ಥಿವಾರ ಅಂತ ಅದ್ರ ಮೇಲೆ ಏನು ಮಾಡ್ಬೇಕಂತ ನೀವು ಕಟ್ಟಬೇಕು ಅಂತ ಹೇಳ್ತಾರೆ. ಏನು ಕಟ್ಟಬೇಕು? ಚಿನ್ನ, ಬೆಳ್ಳಿ, ರತ್ನ, ಹುಲ್ಲು, ಆಪು ಕಟ್ಕೆಗಳಿಂದ ನೀವು ಕಟ್ಟಬೇಕು ಅಂತ ಹೇಳಿ ಮನೆ ಕಟ್ಟಬೇಕಾ? ಯೇಸು ಕ್ರಿಸ್ತ ಹೇಳಿದ್ರೆ ನಿನ್ನ ಸಂಪತ್ತು ಎಲ್ಲಿರ್ತದೋ ನಿನ್ನ ಮನಸ್ಸಲ್ಲಿ ಇರ್ತದೆ. ಅದಕ್ಕೆ ಪರಲೋಕದ ಸಂಪತ್ತು ಸೇರಿಸು ಅಂತಾರೆ, ಭೂಲೋಕದ ಮನೆ ಕಟ್ಟು ಅಂತಂದಾರ? ಇಲ್ಲ. ಮತ್ತು ಕಟ್ಟಬೇಕಂದ್ರೆ ಎಲ್ಲಿ ಕಟ್ಟಬೇಕು, ಏನು ಕಟ್ಟೋದ್ರ ಬಗ್ಗೆ ಹೇಳ್ತಾವ್ರೆ? ಇಲ್ಲಿ ಮನೆ ಕಟ್ಟೋದ್ರ ಬಗ್ಗೆ ಹೇಳ್ತಾ ಇಲ್ಲ, ಭೂಲೋಕದ ಮನೆ ಕಟ್ಟೋದ್ರ ಬಗ್ಗೆ ಹೇಳ್ತಾರ. ನಮ್ಮ ಆತ್ಮಿಕವಂಥ ಮನೆ, ಈ ಒಂದು ದೇಹ ಎಂಬಂಥ ಗುಡಾರ ಕ್ರಿಸ್ತನ ಸ್ವಾರೀಪದಲ್ಲಿ ಚೆನ್ನಾಗಿ ಕಟ್ಟಬೇಕು ಅಂತ ಹೇಳೋರು. ಇದೇ ನಮ್ಮ ಆತ್ಮಿಕ ಮನೆ. ಸರಿ, ಈ ಮನೆ ನಿಂಗೆ ಕಟ್ಬೋದು, ಚಿನ್ನದಿಂದ ಕಟ್ಬೋದು, ಬೆಳ್ಳಿಯಿಂದ ಕಟ್ಬೋದು, ರತ್ನಗಳಿಂದ ಕಟ್ಬೋದು, ಆಮೇಲೆ ಹುಲ್ಲು ಆಪು ಕಟ್ಟಿ ಕೇಳ್ತಾರೂ ಕಟ್ಬೋದು ಅಂತ ಹೇಳ್ತಾರೆ. ಈ ಥರ ಕಟ್ಬೋದು. ಅದರ ಯೋಚನೆ ಮಾಡಿದ್ದೀನಿ, ಇವಾಗ ಇಲ್ಲಿ 6 ಐಟಮ್ ನೋಡಿದ್ದೀರಪ್ಪ, ಅದರ ಈ 6 ಐಟಮ್ಮಲ್ಲಿ ಮನೆ ಕಟ್ಟಬೇಕು ಅಂತಂದರೆ ಯಾವುದ್ರಲ್ಲಿ ಕಟ್ಟೋದಕ್ಕೆ ತುಂಬ ಜಾಸ್ತಿ ಖರ್ಚು ಮಾಡಬೇಕು?
ಬ್ರದರ್ ಚಿನ್ನದ್ರಿ
ಚಿನ್ನದ್ದು ಅಂದರೆ ಇವಾಗ ಚಿನ್ನ ಬೆಳೆ ಹೆಂಗಿದೆ ನೋಡಿರ್ತೀನಿ. ಹಾಂ, ಇವಾಗ ಮೋದಿನೇ 1,000 ರೂಪಾಯಿ ಏರಿಸ್ಬಿಟ್ರು ಅದರ ಏನ್ರಿ. ಹಾಂ, ಚಿನ್ನ ತೊಗೊಳಕ್ಕೆ 1 ಗ್ರಾಮ್ಗೆ ಎಷ್ಟೋ 1,000 ರೂಪಾಯಿ. ಆಗ ಚಿನ್ನದ ಮನೆ ಕಟ್ಟಬೇಕು ಅಂದರೆ ಎಷ್ಟು ಖರ್ಚು ಮಾಡಬೇಕು? ಚಿನ್ನದ ಥರ ಗುಣಗಳು ನಾವು ಬೆಳೆಸ್ಕೋಬೇಕು ಅಂತಂದರೆ ಇದು ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ, ತುಂಬ ಖರ್ಚು ಮಾಡಬೇಕು, ತುಂಬ ದೇವರಿಗೆ ತ್ಯಾಗ ಮಾಡಬೇಕು. ಅದೇ ಹುಲ್ಲು ಆಪು ಕಟ್ಟಿಗೆ ಏನ್ರಿ. ಹಾಂ, ಕಾಂಜಿ ಪಿಂಜಿ ಗುಣಗಳು ಈಸಿಯಾಗಿ ಕಟ್ಕೊಂಡ್ಬೋದು, ಅದಕ್ಕೆ ಖರ್ಚೇ ಬೇಕಾಗಿಲ್ಲ ರೀ, ತುಂಬ ಸುಲಭ. ಸರಿ, ಏನಪ್ಪ ವ್ಯತ್ಯಾಸ ಇದು ಚಿನ್ನ ಬೆಳ್ಳಿ ರತ್ನಗಳು ಹುಲ್ಲು ಆಪು ಕಟ್ಟಿಗೆ ಏನು ವ್ಯತ್ಯಾಸ? ಹಾಂ, ಏನು ವ್ಯತ್ಯಾಸ ಅಂತಂದು ಹೇಳ್ತಾರೆ, ಆತನ ಕಟ್ಟಿದಿರೋದು ಅವನವನ ಕೆಲಸವು ವ್ಯಕ್ತಪಡಿಸ್ತು ಅಂತ ಹೇಳ್ತಾರೆ. ಅವನೇನು ಕಟ್ಟಿದ್ದನೋ ಆ ಕೆಲಸ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾರೆ. ಹೆಂಗೆ ವ್ಯಕ್ತಪಡಿಸ್ತದೆ? ಇವಾಗ ಮುಂದಕ್ಕೆ ಓದಿ ಬಿಡೋರು ಹೆಂಗೆ ಹೆಂಗೆ ಚೆಕ್ ಮಾಡ್ತಾರೆ, ಹೆಂಗೆ ಟೆಸ್ಟ್ ಮಾಡ್ತಾರೆ ನಾವು ಕಟ್ಟಿರೋ ಚಿನ್ನನ ಅಥವಾ ಹುಲ್ಲು ಅಪ್ಪ ಕಟ್ಟಿಗೆ ಅಂತ ಹೆಂಗೆ ಪರೀಕ್ಷೆ ಮಾಡೋದು? ಮುಂದಕ್ಕೆ ಓದಿ. ಹಾಂ,
ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು.
ನೋಡ್ರಿ ಎಂತಂತದೆ. ಅಗಸನ ಚೌಳಿಯು ಅಕ್ಕ ಸಾಲಿಗನ ಬೆಂಕಿ, ಆತನ ಬರುವ ದಿನವು ಯಾರು ತಾಳಾರನಲ್ಲಿ ಹೇಳ್ತಾ ನೋಡ್ತೀನಿ, ಆತ ಬರುವ ದಿನವು ಹೆಂಗಿರ್ತದೆ, ಬೆಂಕಿಯಿಂದ ಉದಯವಾಗ್ತದೆ. ಹಂಗ್ರಿ, ಯೇಸು ಕ್ರಿಸ್ತು ನಾವು ಕಟ್ಟಿರಂಥ ಗುಣಗಳನ್ನ ಹೆಂಗೆ ಚೆಕ್ ಮಾಡಿದ್ರೆ ಬೆಂಕಿ, ಏನಿದು ಬೆಂಕಿ ಇವಾಗ ಮುಂದಕ್ಕೂ ಏನದು ಬೆಂಕಿ ಅಂತೆ ಓದೋಣ, ಶೋಧನೆಗಳು ಏನದು. ಹಾಂ,
ಅವನವನ ಕೆಲಸವೆಂಥದ್ದು ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಅವನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು.
ನೋಡ್ರ ಏನೋ ಹೆಂಗೆ ಪರೀಕ್ಷೆ ಮಾಡ್ತಾರೆ, ಬೆಂಕಿಗೆ ಪರೀಕ್ಷೆ ಮಾಡ್ತಾರಂತೆ. ಬೆಂಕಿಗಾಗಿ ಪರೀಕ್ಷೆ ಮಾಡಿದಾವಾಗ ಅದೇನು ಬೆಂಕಿಲಿ ಹಾಕಿ ಉಳ್ಗ್ಬಿಟ್ರೆ, ಉಳಿದ್ಬಿಟ್ರೆ, ಬದ್ಕೊಂಬಿಟ್ರೆ, ಚೆನ್ನಾಗಿದ್ಬಿಟ್ರೆ ನಮ್ಗೇನು ಸಿಗ್ತದಂತೆ, ಅವನಿಗೆ ಪ್ರೈಸ್. ಬೆಂಕಿಗೆ ಸುಟ್ಟು ಹೋದ್ರೆ ಅವ್ನು ಪ್ರೈಸ್ ಏನು ಮಾಡ್ತಾನೆ, ಕಳ್ಕೊಂಬಿಡ್ತೇವೆ. ನೀವು ಹೇಳ್ರಿ 6 ಐಟಮ್ ನೋಡಿದ್ರಿ, ಚಿನ್ನ, ಬೆಳ್ಳಿ, ರತ್ನ, ಹುಲ್ಲು, ಆಪು, ಕಟ್ಗೆ. ಇವ ಆರು ಐಟಮ್ನ ಬೆಂಕಿಗೆ ಹಾಕ್ರೆ ಯಾವುದು ಮೊದಲು ಸುಟ್ಟೋಗೋದು?
ಕಟ್ಟಿಗೆ,
ಕಟ್ಟಿಗೆ
ಅಲ್ದ್ರ ಹುಲ್ಲು
ಕಟ್ಟಿಗೆ
ಆಪ.
ಹುಲ್ಲು
ವೆರಿ ಗುಡ್. ಹುಲ್ಲು ಆಪು ಕಟ್ಟಿಗೆ ಪಟ್ಟನ್ ಸುಟ್ಟೋಗ್ಬಿಡ್ತಾರೆ. ಅಂದ್ರೆ ಹುಲ್ಲು ಫಸ್ಟು, ಆಮೇಲೆ ಕಟ್ಟಿಗೆ, ಹುಲ್ಲು ಆಪು ಕಟ್ಟಿಗೆ ಜನಕ್ಕೆ ಸುಟ್ಟೋಗ್ತಾರೆ. ಚಿನ್ನ ಬೆಳ್ಳಿ ರತ್ನಗಳು ಸುಟ್ಟೋಯ್ತವಾ? ಚಿನ್ನ ಸುಟ್ಟೋಯ್ತದ?
ಇಲ್ಲ
ಹಾ, ಚಿನ್ನ
ಇಲ್ಲ ಬ್ರದರ್.
ಸುಡಲ್ಲ, ಇನ್ನ ಪ್ರಕಾಶವಾಗ್ತಾರೆ. ಲಿಕ್ವಿಡ್ ಗೋಲ್ಡ್ ಹೆಂಗಿರ್ತಾರೆ, ಪಳ 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 ಅಂತ. ಅಂದ್ರೆ ಇಂಥ ದೇವ್ರ ಮಕ್ಕಳನ್ನ ದೇವರ ಜೀವನದಲ್ಲಿ ಶೋಧನೆಗೆ ಹಾಕ್ಬೇಕ್ರೆ ಅವ್ರು ಪಳ 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 ಅಂತ ಬ್ರೈಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಪ್ರಕಾಶಿಸ್ತಾರೆ, ಪ್ರಜ್ವಲಿಸ್ತಾರೆ ಚಿನ್ನದ ತರ. ಅದರ ಇಂಥವ್ರು ಉಳಿದ್ರೆ ಇವ್ರಿಗೆ ಪ್ರೈಸ್. ಸುಟ್ಟೋಯ್ತು ಅಂದ್ರೆ ಅವ್ರಿಗೆ ಪ್ರೈಸ್ ಏನೇ ಇಲ್ಲ. ಇಲ್ಲ, ಸರಿ ಮುಂದುವರಿ, ನೆಕ್ಸ್ಟ್ ಏನೈತಂತೆ? ಹಾ,
ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನು ಹಾಳಾಗಿರುವನು.
ರಕ್ಷಣೆ ಹೊಂತಾನಂತೆ, ಪರಲೋಕ ರಕ್ಷಣೆಗೆ ಬರ್ತಾನೆ. ಆದ್ರೆ ಹೆಂಗಪ್ಪ ಬರ್ತಾನೆ ಅಂದ್ರೆ ಬೆಂಕಿಯಿಂದ ತಪ್ಪಿಸ್ಕೊಂಡವನ್ ತರ. ರೀ, ಏನ್ ಅರ್ಥ ಗೊತ್ತಾ? ಬೆಂಕಿಯಿಂದ ತಪ್ಪಿಸ್ಕೊಂಡಂತರ. ಅಪ್ಪ, ಮನುಷ್ಯನ್ಗೆ ಬೆಂಕಿ ಹಚ್ಕೊಂಡ್ಬಿಡ್ತಾರೆ ದೇಹದಲ್ಲಿ. ಅದರ ಆ ಬೆಂಕಿಯಿಂದಾಗ ಯಾರೋ ಕಾಪಾಡ್ಬಿಡ್ತಾರೆ, ಬದುಕ್ಬಿಡ್ತಾನೆ. ಅದರ ಆ ದೇಹ ಏನಾಗ್ಬಿಟ್ಟಿದೆ, ಸುಟ್ಟೋಗ್ಬಿಟ್ಟಿದೆ. ಅದೇ ಬದುಕ್ಬಿಡ್ತಾನೆ, ಅವ್ನು ನೋಡಕ್ ಹೆಂಗಿರ್ತಾನೆ,
ಬಹಳ
ಬದುಕಿರ್ತಾನೆ.
ವಿಕಾರವಾಗಿರ್ತಾನೆ.
ಅವನ ಮಕಾನ ಅವನೇ ನೋಡ್ಕೊಳಕ್ಕೆ ತುಂಬ ಎದ್ದಿರ್ತಾನೆ, ಅಸಹ್ಯ ಪಡ್ತಾನೆ. ರೀ, ಬದುಕಿರ್ತಾನೆ ಬೆಂಕಿಯಿಂದ ತಪ್ಪಿಸ್ಕೊಂಡು ಅಂತಾರ. ಮೊದ್ಲ ಥರ ಇಲ್ಲ, ಪ್ರೈಸ್ ಕಳ್ಕೊಂಬಿಡ್ತಾರೆ. ಅಲ್ದರ ಅದು ಪರಲೋಕ ರಕ್ಷಣೆ ಹೋಗ್ತಾರೆ, ತುಂಬ ಬೇಜಾರಾಗ್ತಾರೆ. ಯಾಕೆ ಗೊತ್ತಾ? ಇಷ್ಟೆಲ್ಲ ಕಷ್ಟಪಡ್ತಾರೆ, ಇಷ್ಟೆಲ್ಲ ವಾಕಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಏನು ಗೊತ್ತಾ? ಪ್ರೈಸ್ ಗೆಲ್ಲಬೇಕು ಅಂತಾನೆ. ಅಲ್ದರ ಅದರಿಂದ ಕರ್ತನಲ್ಲಿ ಪ್ರೀತಿಯಾಗಲೇ ಇದೇ ದೊಡ್ಡ ಸಮೂಹ ದೇವರ ಶೋಧನೆ ಹಾಕ್ಬೇಕಾರೆ ಆ ಶೋಧನೆ ಸೋತೋಗಿ ಏನು ಮಾಡ್ತಾರೆ, ಕಿರೀಟನ ಕಳ್ಕೊಂಬಿಡ್ತಾರೆ. ಬೆಂಕಿಯಿಂದ ತಪ್ಪಿಸ್ಕೊಂಡವ್ರ ಥರ ಬರ್ತಾರೆ. ಅದರ ಇನ್ನೊಂದು ವಾಕ್ಯ ಯಾವ್ದು ಅಂತೀನಿ, 1 ಕೊರಿಂಥ 5 ಅಧ್ಯಾಯ 5 ವಾಕ್ಯ. ಗೀತಾ ಸಿಸ್ಟರ್ ಓದ್ಬೋದಾ?
ವಾಪಸ್ ಓದ್ತೀನಿ. ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ.
ಇಲ್ಲ,
ಕರ್ತ
ಒಂದು ಕೊರಿಂಥ 5 ಐದ.
ಹೌದು ಪಾಸ್ಟರ್,
ಹಾಂ, ಓದಿ ಓದಿ ಓದಿ.
ಸರಿ ಸರಿ, 5 4 5 ಓದ್ತೇನೆ, ಒಂದು ನಿಮಿಷ. ಯೇಸು
ಹಾಂ, ಕರೆಕ್ಟ್.
ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಬೇಕೆಂಬುದೇ.
ನೋಡ್ರ ಏನ್ರಿ, ದೇವ್ರು ಏನ್ ಮಾಡ್ತಂತೆ, ಇಂಥವ್ರನ್ನ ಯಾಕೆ ಒಪ್ಪಿಸ್ ಕೊಡ್ತಾನಂತೆ? ಸೇತಾನ್ ಕಲಿ ದೇವ್ರು ಒಪ್ಪಿಸ್ ಕೊಡ್ತಾರಂತೆ. ರೀ, ಯೋಚನೆ ಮಾಡ್ರಿ, ನಮ್ಮನ್ನ ಕತ್ಲಿಂದ ಬೆಳಕ್ ತಂದ ಬೆಳಕಿಗೆ ತಂದಿರೋದು ಯಾರು? ದೇವರು. ಸೇತಾನಿಂದ ಕ್ರಿಸ್ತರಿಗೆ ತಂದಿರೋದು ಯಾರು? ದೇವರು. ಇವ್ರು ದೇವರೇ ಇಂಥವ್ರನ್ನ ಸೇತಾನ್ ಕಲಿ ಒಪ್ಪಿಸ್ ಕೊಡ್ತಾನೆ. ಹೆಂಗ ಗೊತ್ತಾ ಮೀನಿಂಗು? ಇವರು ದೇವ್ರ ಕಡೆ ಬಂದರೂ ಸರಿ ದೇವ್ರ ಮಕ್ಳುಗಳ ಥರ ಬದುಕಿಲ್ಲ. ಯೋಚನೆ ಮಾಡ್ರಿ ಅಂತ ನೀವು ಹೇಳ್ರಿ, ಲೋಕದಲ್ಲಿರೋಂಥ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ಬೈಬಲ್ ಮೇಲೆ ಕೈ ಇಟ್ಕೊಂಡು ನೀವೇ ಹೇಳ್ರಿ ಅಂತೀನಿ. ಯೋಚನೆ ಮಾಡಿ, ಥಿಂಕ್ ಮಾಡ್ರಿ, ಲೋಕದಲ್ಲಿರೋಂಥ ಎಲ್ಲ ಕ್ರೈಸ್ತವರು ನಿಜವಾಗ್ಲೂ ಸತ್ಯವಾದ ಪ್ರಕಾರ ಇರೋ ಕಂಡೀಷನ್ಸ್ ಪ್ರಕಾರ ಕ್ರೈಸ್ತವ್ರಿಗೆ ಬಾಳ್ತಾ ಇದ್ದಾರಾ?
ಇಲ್ಲ ಬ್ರದರ್,
ಹಾಂ ಹೇಳ್ರಿ, ನೀವೇ ಯೋಚನೆ ಮಾಡಿ. ನೀವು
ಇಲ್ಲ
ಒಬ್ಬೊಬ್ಬರು ಉತ್ತರ
ಬ್ರದರ್.
ಕೊಡ್ತಾವ್ರೆ. ಹಾಂ, ಎಲ್ಲ ಲೋಕದಲ್ಲಿರೋಂಥ ಎಲ್ಲ ಕ್ರೈಸ್ತವರು ಸತ್ಯವಾದ ಪ್ರಕಾರ ಬಾಳ್ತಾ ಇದ್ದಾರಾ?
ಹೌದು ಸರ್,
ಇಲ್ಲ, ಒಬ್ಬರು
ನಾಲ್ಕು
ಅಲ್ಲ
ಪರಿ
ಬ್ರದರ್, ಬ್ರದರ್ ಯಾರು
ಸರ್ ಅಲ್ಲ
ಬಾಳ್ತಾ
ಸರ್.
ಇದ್ದಾರೆ. ಹಾಂ, ಎಲ್ಲರೂ ಬದುಕ್ತಾ ಇದ್ದಾರಾ? ಎಲ್ಲ 100% ಎಲ್ಲ ಯೋಗ್ಯವಾಗಿದ್ದಾರಾ?
ಇಲ್ಲ ಬ್ರದರ್,
ಯಾರು?
ಒಬ್ಬರು ಇಲ್ಲ,
ಹಾಂ
ಒಬ್ಬರು ಇಲ್ಲ.
ಅಲ್ವರ, ಅದಕ್ಕೆ ಹೇಳೋದು ಚಿಕ್ಕ ಹಿಂಡು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೋಡಿದ್ರಲ್ಲ ವಾಕ್ಯದ ಪ್ರಕಾರ ಎಷ್ಟೆಲ್ಲ ಇದೆ. ವ್ಯವಸ್ಥೆ ಮಾಡಿರ್ತೀನಿ ಇದ್ರ ಪ್ರಕಾರ ಇದ್ದಾರಾ? ಅದಕ್ಕೆ ಅವರು ಬೆಳಕಿಗೆ ಬಂದಿದ್ರು ಸರಿ, ಲೋಕದಲ್ಲಿ ಏನಾಗಿದ್ದಾರೆ ಇದ್ದಾರೆ. ಇಂಥವ್ರನ್ನ ದೇವರು ಯಾರ ಕೈಲಿ ಒಪ್ಪಿಸ್ಕೊಡ್ತಾರಂತೆ? ಸೇತಾನ್ ಕೈಲಿ ಒಪ್ಪಿಸ್ಕೊಡ್ತಾರೆ. ಯೋಚನೆ ಮಾಡಿ, ಸೇತಾನಿಂದ ತಪ್ಪಿಸ್ಕೊಂಡು ನಾವು ಬಂದಿರ್ತೀರಿ, ನಮ್ಮನ್ನು ತೋಣಕ್ಕೆ ತಿರ್ಗಾ ಸೇತಾನ್ ಕೈಲಿ ಬಿಟ್ಟರೆ ಸೇತಾನ್ ನಮಗೇನು ಮಾಡ್ಬೋದು? ಹಾಂ, ಎಷ್ಟೆಲ್ಲ ತೊಂದರೆ ಕೊಡ್ಬೋದು. ಅಷ್ಟೇನು ಮಾಡೋದು, ತೊಂದರೆ ಕೊಡ್ತಾರೆ. ಯೋಚನೆ ಮಾಡಿದ್ದೀನಿ, ಸೇತಾನಿಂದ ತಪ್ಪಿಸ್ಕೊಂಡು ಬಂದಿದ್ರಿ, ಸೇತಾನ್ ಕೈ ಸಿಕ್ಕಾಕೊಂಡ್ರೆ ಸೇತಾನ್ ಸುಮ್ಮನೆ ಬಿಡ್ತಾನ? ಚೆನ್ನಾಗಿ ರುಬ್ಬಾಕ್ಬಿಡ್ತಾನೆ ನೋಡ್ರಿ ಅಂತೀನಿ. ಇದನ್ನ ದೇವರೇ ಅನುಮತಿ ಕೊಡ್ತಾರಂತೆ. ಯಾಕಪ್ಪ? ಯಾಕಂದ್ರೆ ನಮ್ಮ ಶರೀರ ಭಾವ ನಾಶವಾಗಿ, ಅದೇ ಹೇಳ್ತಾರೆ ವಾಕ್ಯದಲ್ಲಿ, ಹೇಳ್ತಾರೆ ತನ್ನ ಶರೀರಭಾವವು ನಾಶವಾಗಿ ತಾವು ರಕ್ಷಣೆ ಹೊಂದಲಿ. ಅಲ್ದರ ನಮ್ಮ ನೂತನ ಸೃಷ್ಟಿ ಒಡೆ ಇದೆ ಗೊತ್ತಾ, ಅದು ರಕ್ಷಣೆ ಹೊಂದಬೇಕು. ನಾವು ಶರೀರ ಭಾವ ಕಂಪ್ಲೀಟ್ ಆಗಿ ನಾಶ ಆಗಬೇಕು. ಇದೇ ತನ ಒಡಂಬಡಿಕೆ ಮಾಡ್ಕೊಂಡಿದ್ದು. ಯೇಸು ಕ್ರಿಸ್ತನ ಹೆಜ್ಜೆಗಳ ಹಿಂಬಾಲಿಸಲು ನೀನು ದೇವರೇ ನನ್ನ ಶರೀರವನ್ನೆಲ್ಲ ನಾಶ ಮಾಡ್ತೀನಿ ದೇವರೇ, ನೂತನ ಸೃಷ್ಟಿಯಾಗಿ ನಾನು ಹೊಸ ಸೃಷ್ಟಿಯಾಗಿ ನೀನು ಬದುಕ್ತೀನಿ ದೇವರೇ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವ್ರಿಗೆ ಒಪ್ಪಿಸ್ಕೊಟ್ಟಲ್ಲ, ಅದ್ರ ಪ್ರಕಾರ ನಡೆದಿದ್ದೀರಾ? ಇಲ್ಲ ಅಂತಂದ್ರೆ ಅಂಥವ್ರನ್ನ ದೇವ್ರೇನು ಮಾಡ್ತಾರೆ, ದೇವರೇ ಸೈತಾನ ಕೇಳಿ ಒಪ್ಪಿಸ್ಕೊಡ್ತಾರೆ. ಯಾಕೆ ಅಂತಂದ್ರೆ ಇಂಥವರು ವಸ್ತ್ರ ಗಲೀಜಾಗಿರೋಂಥ ಇಂಥ ಗುಣಗಳು ಸರಿಯಾಗಿ ಮಾರ್ಪಾಡು ಆಗದಿರಿಂದ ಇವರು ಪರಲೋಕಕ್ಕೆ ಬರೋಕ್ಕೆ ಸಾಧ್ಯ ಅಂತ ಅದನ್ನ ಮಹಾಹಿಂಸೆಗೆ ಏನು ಮಾಡ್ತಾರೆ ದೇವರನ್ನ ಒಳಪಡಿಸ್ತಾರೆ. ಅದಕ್ಕೆ ಇವರು ಬಲಿನ ದೇವರು ಬಲವಂತಾಗಿ ತಗೊಂತಾರೆ. ಅವರು ತ್ಯಾಗ ಮಾಡ್ತಾರೆ, ಚಿಕ್ಕ ಹಿಂಡು ಕ್ರಿಸ್ತನ್ ಹೆಂಗೆ ಮಾಡಿದ್ರು ತ್ಯಾಗ ಮಾಡಿದ್ರು, ಇವರು ಬಲಿನೇ ಮಾಡ್ತಾರೆ, ದೇವ್ರು ಕಿತ್ಕೊಂತಾರೆ ನೋಡಿರ್ತೀವಿ. ಅದರ ಅದಕ್ಕೆ ಇವರು ಸಿಂಹಾಸನ ಮುಂದೆ ಇರೋದು ಗೊತ್ತಾಯ್ತರ ಪ್ರೈಸ್ ಏನೇನು ಕಳ್ಕೊಂಡಿದ್ದಾರೆ ಅಂತ. ಇವಾಗ ಏನ್ರಿ ಹಾಂ, ಇವಾಗೆಲ್ಲ ಪಿ ಯು ಸಿ SSLC ರಿಸಲ್ಟ್ ಬಂತಲ್ಲ, ಯಾರಿಗೆ 90-95 ಮೇಲೆ ಬಂದಿರ್ತಾರೆ, ಯಾರು ಕಷ್ಟಪಟ್ಟು ಹಗಲು ರಾತ್ರಿ ಓದಿರ್ತಾರೆ ಬಂದಿರ್ತಾರೆ. ಸುಮ್ಮನೆ ಓದಿಲ್ದರ ಟೈಮ್ ಪಾಸ್ ಮಾಡಿಕೊಂಡು ಕೂತ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಚಳ್ಳೆ ಹೊಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿರ ಪ್ರೈಸ್ ಬರ್ತದಾ, ಮಾರ್ಕ್ಸ್ ಬರ್ತದಾ? ಇಲ್ಲ. ಸೇಮ್ ವೇ ಕ್ರಿಸ್ತನಲ್ಲಿ ನಾವು ಶ್ರಮೆ ಪಟ್ಟು ಕ್ರಿಸ್ತನಿಗಾಗಿ ಯೋಗ್ಯವಾಗಿ ಬದುಕಿದ್ರೆ ಪರಲೋಕದ ರಕ್ಷಣೆ ಚಿಕ್ಕ ಹಿಂಡು ಕ್ರಿಸ್ತನ ಪಕ್ಕದಲ್ಲಿ ಕೂತ್ಕೊಂಡು ಆಳ್ವಿಕೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ನೋಡ್ತೀನಿ. ಇವಾಗ ಓದಿದ್ದೀನಿ ಪ್ರಕಟಣೆ 7ನೇ ಅಧ್ಯಾಯ 15-17 ಓದ್ರಿ ಅಂತೀನಿ. ಮುಂದಕ್ಕೆ ಯಾರು ಓದ್ರಿ ಬ್ರದರ್ ಸಿಸ್ಟರ್ಸ್?
ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ.
ಈ
ಸಿಂಹಾಸನ
ಕಾರಣದಿಂದ ಈ ಯಾವ ಕಾರಣ ಫೇಲ್ಯೂರ್ ಆದ್ರಲ್ಲ ಕಾರಣ ಭೂಲೋಕದಲ್ಲಿ ಯೋಗ್ಯವಾಗಿ ದೇವರಿಗೆ ಪ್ರೂವ್ ಮಾಡಲಿಲ್ಲ ಆ ಕಾರಣದಿಂದ ಇಲ್ಲದ್ರಂತೆ ಸಿಂಹಾಸ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಏನ್ ಮಾಡ್ತದಂತೆ ಸೇವೆ ಮಾಡ್ತಾ ಇರ್ತಾನೆ. ಇವಾಗ ಸೇವೆ ಮಾಡಿದ್ರೆ ಏನು ಸೇವೆ ಅಂದರೆ ಬೈಬಲ್ ಇಟ್ಕೊಂಡು ಹೋಗಿ ಮಿನಿಸ್ಟ್ರಿ ವರ್ಕ್ ಮಾಡೋದಲ್ಲ ಸೇವೆ ಅನ್ನೋದಿಲ್ಲ ರೀ. ಸೇವೆ ಅಂದರೆ ಏನು ರೀ, ನಾವೆಲ್ಲ ಬೈಬಲ್ ಈ ಚರ್ಚ್ ಬಗ್ಗೆ ಪಾಠ ತೊಗೊಂಡಿಲ್ಲ, ಫಸ್ಟ್ ಕ್ಲಾಸಿನ ಇವತ್ತಿಲ್ಲ, ದಟ್ ಈಸ್ ಸೇವೆ. ಎಲ್ಲರೂ ಏನು ತಿಳ್ಕೊಂಬಿಟ್ರೆ ವೈಟ್ ಬಟ್ಟೆ ಹಾಕೊಂಬಿಟ್ಟು ಬೈಬಲ್ ಇಟ್ಕೊಂಬಿಟ್ಟು ಹಳ್ಳಿಗಳಿಗೆಲ್ಲ ಹೋಗ್ಬಿಟ್ಟು ಸುವಾರ್ತೆ ಸಾರ್ಬಿಟ್ರೆ ಸೇವೆ. ನೋ ನೋ ಸೇವೆನೇ ಅಲ್ಲ ರೀ, ದಯವಿಟ್ಟು ತಿಳ್ಕೊಳ್ಳಿ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಾರ್ದು. ನಿಮ್ಮ ದೇಹವನ್ನು ಸಜೀವವಾಗಿ ಯಜ್ಞವಾಗಿ ದೇವ್ರಿಗೆ ಅರ್ಪಿಸೋದೇ ನೀವು ಮಾಡೋಂಥ ಬುದ್ಧಿ ಉಳ್ಳ ಆರಾಧನೆ. ಬೈಬಲ್ ಅಂತಲೋ ಈ ಸೇವೆ ಮಾಡ್ತಾ ಇದ್ದೀರಾ, ನಾವು ದೇವ್ರಿಗೆ ಏನು ಮಾಡ್ತಾ ಇದ್ದೀರಿ? ಕಾಣಿಕೆ ಕೊಟ್ಬಿಟ್ರೆ ಸಾಲದು ಬಿಡ್ತದ ಎಲ್ಲ ಹಂಗೆ ಮಾಡೋದು? ಕಾಣಿಕೆ ಕೊಟ್ಬಿಡೋದು ಇಲ್ಲ ಊರಿಗೆ ಹೋಗೋ ಹಳ್ಳಿಗೆ ಹೋಗಿ ಸೇವೆ ಮಾಡ್ಬಿಟ್ರೆ ಈ ಎರಡು ಕೆಲಸ ಗೊತ್ತಿರೋದು ಅಷ್ಟೇ, ಕ್ರೈಸ್ತವ್ರಿಗೆ ಇನ್ನೇನೂ ಗೊತ್ತಿಲ್ಲ. ಅದರ ಓದಿ ಸಭೆ ಬಗ್ಗೆ ಪಾಠ ಫಸ್ಟಿಂದ ಇವತ್ತರೂ ಕೇಳಿ ಏನೆಲ್ಲ ಇದು ಸತ್ಯವೇದ್ದಲ್ಲಿ ಇವೆಲ್ಲ ನಾವು ಮಾಡ್ತಾ ಇದ್ದೀರಾ. ಈ ಸೇವೆನ ಅವರು ಭೂಲೋಕದಲ್ಲಿ ಮಾಂಸ ಇರಬೇಕು ಯೋಗ್ಯವಾಗಿ ಮಾಡಿಲ್ಲ. ಎಲ್ಲ ಸೇತಾನೋ ದುಷ್ಟ ಪ್ರಪಂಚಗಳ ಲೋಕಗಳಿಗೆಲ್ಲ ಸಂಪೂರ್ಣ ಒಪ್ಪಿಸ್ಕೊಟ್ಟಿದ್ರಿಂದ ಸಿಂಹಾಸನ ಮುಂದೆ ಇದ್ದಾರೆ ಇವರು, ಸಿಂಹಾಸನ ಮೇಲಿಲ್ಲ. ಅದರ ಆಮೇಲೆ ಏನು ಮಾಡ್ತಂತೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಇಷ್ಟ ನೆಕ್ಸ್ಟ್. ಹಾಂ
ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಾರದಂತೆ ಅವರನ್ನು ಆವರಿಸುವನು. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಅವರಿಗೆ ಬಿಸಿಲಾದರೂ ಯಾವ ಜಳವಾದರೂ ಬಡಿಯುವುದಿಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದ ಆತನು ಅವರಿಗೆ ಕುರುಬನಂತಿದ್ದು ಜೀವ ಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದರು.
ದೇವ್ರೇನು ಮಾಡ್ತಾರೆ, ಆಯ್ತಪ್ಪ ಬಾಪ ಅಂತ ಸ್ವೀಕಾರ ಮಾಡ್ತಾರೆ. ಬಾಪ ಕಂದ ಸ್ವೀಕಾರ ಮಾಡಿದ್ರೆ ಸಿಂಹಾಸ ಕೂತ್ಕೊಂತಾರ ಏನು ಮಾಡ್ತಾರೆ, ಕಣ್ಣೀರನ್ನ ಒರೆಸ್ಬಿಡ್ತಾರೆ ಅಷ್ಟೇ ರೀ. ಅಷ್ಟೇ ಏನು ಮಾಡೋಕ್ಕಾಗಲ್ಲ, ಇನ್ನೇನು ಜಾಸ್ತಿ ಮಾಡೋಕ್ಕಾಗಲ್ಲ. ಅಯ್ಯೋ ನಾನು ಅಳ್ತಾ ಇದ್ದೀನಿ ದೇವರೇ, ನನಗೆ ಗೊತ್ತಿಲ್ಲ, ನಾನು ತಪ್ಪು ಮಾಡಿಬಿಟ್ಟೆ, ಕ್ಷಮಿಸ್ಬಿಡು, ನಾನು ಕಾಲು ಹಿಡ್ಕೊತೀನಿ ಕೈ ಇಟ್ಕೊತೀನಿ, ನನಗೆ ಗೊತ್ತಿಲ್ಲ, ನಂಗೆ ಪ್ರೈಸ್ ಕೊಡು, ನನ್ನ ಚಿಕ್ಕ ಹೆಂಡಲ ಒಬ್ಬರೊಂದಿಗೆ ಅವಕಾಶ ಕೊಡು, ಸೀಟಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಕೊಟ್ಬಿಡ್ತಾರ ಏನು ಮಾಡ್ತಾರೆ, ಕಣ್ಣೀರನ್ನು ಒರೆಸಿಬಿಡ್ತಾರ್ರಿ ಅಷ್ಟೇ, ಸೀಟಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಎಲ್ಲ ಕೊಡಲ್ಲ ರೀ. ನೋ ಮುಗೀತು, ಚಾನ್ಸ್ ಇಸ್ ಗಾನ್, ಆಪರ್ಚುನಿಟಿ ಕಳ್ಕೊಂಬಿಟ್ರಿ. ಅದಕ್ಕೆ ದೊಡ್ಡ ಸುಮ್ಮ ಯಾರಿಂದ ಎಣಿಸಿರೋಂಥ ದೊಡ್ಡ ಸುಮ್ಮ ಸಿಂಹಾಸನ ಮುಂದೆ ನಿಂತಿರೋದನ್ನ ಕಂಡೇನೋ. ಇವಾಗ ಕೆಲಸ ಮಾಡಿಲ್ವಾ, ಮಾಡ್ರಿ. ಆತನ ಪರಲೋಕ ರಕ್ಷಣೆಗೆ ಹೋಗ್ಬೇಕು, ಅವಾಗ ಏನು ಮಾಡಿ ಕೆಲಸಗಳು ಮಾಡಿ. ದೊಡ್ಡ ಸಮೂಹದವರು ಪರಲೋಕದಲ್ಲಿ ದೇವದೂತರುಗಳ ಥರ ಇರ್ತಾರೆ ಅಲ್ವರ, ಕ್ರಿಸ್ತನ್ ಥರ ಇರೋಂಥ ಅವಕಾಶನ ಕಳ್ಕೊಂಬಿಡ್ತಾರೆ ಅವರು ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ, ನಮ್ಮ ಲೈಫಲ್ಲಿ ಶೋಧನೆಗಳು ಉಂಟು ರೀ, ಕಷ್ಟ ಸಂಕಟಗಳು ಇರ್ತಾರೆ, ನೋಡಿಕೊಂಡು ಎದುರ್ಕೊಂಬೇಡ್ರಿ. ಓದೋಣ ಅಂತೀನಿ, ಯೋಹಾನ 16:33, ರೂಪ ಸಿಸ್ಟರ್ ಓದ್ತೀರಾ? John 16:33.
ಬ್ರದರ್ ಓದ್ತೀನಿ. ಅವನು
ಹಾಂ
ಬ್ರದರ್ ಓದ್ತೀನಿ. ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾವು ಲೋಕವನ್ನು ಜಯಿಸಿದ್ದೇನೆಂದು ಹೇಳಿದನು.
ನೋಡ್ರ ಏನ್ರಿ, ಲೋಕದಲ್ಲಿ ನಿಮ್ಗೆ ಸಂಕಟ ಉಂಟು, ಸಂಕಟ ಬರಲ್ಲ ಬಂದರೂ ಬರ್ಬೋದು ಅಂತ ಹೇಳಿಲ್ಲ, ಉಂಟು ಅನ್ನೇನ್ರಿ ಖಂಡಿತವಾಗೂ ಇದೇ ರೀ, ಆದ್ರೆ ಹೆದರ್ಬೇಕಾಗಿಲ್ಲ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೀನಿ, ನಿಮಗೆ ಜಯಿಸೋದಕ್ಕೆ ಏನು ಮಾಡ್ತೀನಿ ಸಹಾಯ ಮಾಡೇ ಮಾಡ್ತೀನಿ ಅಂತಂದ್ರು. ಈ ಭರವಸೆ, ಈ ನಂಬಿಕೆ, ವಿಶ್ವಾಸ ಸಾಯವರೆಗೆ ಮನಕ್ಕೆ ಉಳಿಸ್ಕೊಂಡು ಏನ್ರಿ ಮನದವ್ರಿಗೆ ಏನಾಗಿರ್ಬೇಕು ನಂಬಿಕೆ, ಅದೇ ಚಿಕ್ಕ ಇಂಡು, ಅದೇ ದೊಡ್ಡ ಸಮೂಹ ಇನ್ನ ಕಳ್ಕೊಂಡ್ಬಿಡ್ತಾರೆ. ಎಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ, ಇದು ಸಭೆಗೆ ಇರುವಂತ ಇನ್ನೊಂದು ಭಾಗ, ಅದರ ಪರಲೋಕ ರಕ್ಷಣೆಗೆ ಹೋಗುವಂತ ಇನ್ನೊಂದು ಗುಂಪು, ದೊಡ್ಡ ಸಮೂಹ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂದ್ರೆ ಈ ದೊಡ್ಡ ಸಮೂಹಕ್ಕೆ ಬರೆದ ರೀತಿಯಲ್ಲಿ ನಾವು ಆದಷ್ಟು ನಾವು ಪ್ರಯಾಸ ಪಟ್ಟು ಚಿಕ್ಕ ಇಂಡಲ್ಲಿ ಒಬ್ಬರಾಗಿದ್ದ ನಾವು ಏನು ಮಾಡೋಣ, ಆದಷ್ಟು ಅಂದರೆ ಪ್ರಯಾಸ ಪಡೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗೇನ ಡೌಟ್ಸ್ ಏನೋ ಕ್ವಶನ್ಸ್ ಏನಿತ್ತು ಅಂದರೆ ಧಾರಾಳ ಕೇಳಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಸತ್ಯವಾದ ಮುಖಾಂತರ ಉತ್ತರ ಕೊಡೋಕೆ ನಾವು ಮಾಡೋಣ, ಪ್ರಯತ್ನ ಮಾಡೋಣ. ದೇವ್ರಿಗೆ ವಾಕ್ಯಗಳನ್ನ ಆಶೀರ್ವದಿಸಲಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, QR ಕೋಡ್ ಇದೆ, QR ಕೋಡ್ ಮುಖಾಂತರ ಏನು ಮಾಡಿರಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದಕ್ಕೆ ನೀವು ಪ್ರಯತ್ನ ಮಾಡಿ. ಓಕೆ, ಯಾರಿಗೇನ ಡೌಟ್ಸ್ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ? ಇಲ್ಲಿ ಹೊಸೊಬ್ಬರು ಯಾರಾದರೂ ಫಸ್ಟ್ ಟೈಮ್ ಬಂದಿರೋ ಯಾರು ಇದ್ದರೆ ಹೇಳ್ಬೋದು. ಸರಿ ಗೌತಮ್ ಬದರ್, ಏನೋ ಕ್ವಶನ್ಸ್ ಇದೆಯಾ?
ಇಲ್ಲ ಬ್ರದರ್, ಇವತ್ತೇನಿಲ್ಲ.
ಓಕೆ, ಗೀತಾ ಸಿಸ್ಟರ್?
ಇಲ್ಲ ಸರ್, ಥ್ಯಾಂಕ್ ಯು.
ಓಕೆ ಓಕೆ, ರಾಮುಡು ಬ್ರದರ್, ವಿಶಾಲಾಕ್ಷಿ ಸಿಸ್ಟರ್?
ಇಲ್ಲ ಇಲ್ಲ ಸರ್,
ಇಲ್ಲ ಸರ್.
ಓಕೆ, ವಿನೋದಿನಿ ಸಿಸ್ಟರ್?
ಇಲ್ಲ ಬ್ರದರ್, ಥ್ಯಾಂಕ್ ಯು.
ಓಕೆ, ಬಿಂದು ಸಿಸ್ಟರ್?
ಇಲ್ಲ ಬ್ರದರ್, ಥ್ಯಾಂಕ್ ಯು ಬ್ರದರ್.
ಓಕೆ, ರೂಪಾ ಸಿಸ್ಟರ್?
ಇಲ್ಲ ಬ್ರದರ್.
ಓಕೆ, ಸರೋಜಮ್ಮ ಮುತ್ತುರಾಜ್ ಸಿಸ್ಟರ್? ಓಕೆ ಸರಿ, ಯಾರಿಗೇನ ಪ್ರಶ್ನೆ ಇದ್ದರೆ, ಸಂಕೋಚ ಇಲ್ಲದ್ರೆ ಧಾರಾಳಗೆ ನೀವೇನು ವಾಟ್ಸಪ್ ಮಾಡ್ಬೋದು ಅಥವಾ ನಮಗೆ ಕೇಳ್ಬೋದು, ನಿಮಗೆಲ್ಲ ವಾಕ್ಯಗಳ ಮುಖಾಂತರ ಉತ್ತರ ಕೊಡೋಕೆ ಪ್ರಯತ್ನ ಮಾಡೋಣ. ಸರಿ, ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ.